ಯಾವನೋ ಯಾವನ ಅಂಬಶಿಶಯಾನಶ್ಯ ಪ್ರಳಯೋದಕದಲ್ಲಿ ಮಲಗಿದ್ದಂತಹ ಯೋಗ ನಿದ್ರಾಂವಿತಾನ್ವತ ಮಲಗಿದ್ದಾನೆ ಎಂಬುದು ಭಂಗಿ. ಮಲಗಿದ್ದಾನೆ ಭಂಗಿ ಮಲಗುವ ಆಸನ, ಮತ್ತು ಕೂತಿದ್ದಾರೆ ಎಂಬ ಹೇಗೋ ಮಲಗಿದ್ದಾರೆ ಹಾಗೆ. ಮತ್ತೇನ್ ಮಾಡ್ತೀವಿ, ಯೋಗ ನಿದ್ರಾಂವಿತಾನ್ವತ ಯೋಗ ನಿದ್ರೆಯನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ. ಯೋಗ ನಿದ್ರೆ ಅಂದ್ರೆ ಏನೋ, ಸುಮ್ಮನೆ ಕಣ್ಣು ಮುಚ್ಚಿದ್ದಾನೆ ಅಂತ ಅರ್ಥ, ನಿದ್ರೆ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಬರೀ ಕಣ್ಣು ಮುಚ್ಚೋದು ನೋಡಿ ಮಲಗೋದು ಒಂದು ಆಸನ, ಬರೀ ಕಣ್ಣು ಮುಚ್ಚಿದ್ರೆ ಯೋಗ ನಿದ್ರ, ಮೈ ಮರೆತ್ಬಿಟ್ರೆ ನಿದ್ರ. ಅರ್ಥ ಆಯ್ತಾ? ದೇವರಿಗೆ ಅದಿಲ್ಲ, ಯಾವ ನಿದ್ರ ಇಲ್ಲ, ನಾವು ಮಾಡೋಂಥ ನಿದ್ರೆ ದೇವರಿಗೆ ಎಂದೂ ಇಲ್ಲೇ ಇಲ್ಲ. ಗೊತ್ತಾಯ್ತಾ? ಯೋಗ ನಿದ್ರ ಕಣ್ಣು ಮುಚ್ಚಿಕೊಳ್ಳೋದು ಅಷ್ಟೇ, ಕಣ್ಣು ಮುಚ್ಚಿದ ಯೋಗ ನಿದ್ರ, ಕಣ್ಣು ತೆಗೆದ ಯೋಗ ನಿದ್ರೆಯನ್ನು ಮುಗಿಸಿದ ಅಷ್ಟೇ. ಮಲಗಿದ ಭಂಗಿಯಲ್ಲಿ ರಂಗನಾಥ ದೇವರ ಮೇಲೆ ಮಲಗಿಬಿಟ್ರ ಅದೇನದು ಮಲಗಿದ್ದಾನೆ ಅಷ್ಟೇ. ವಿತ ಮಾಡುತ್ತಿದ್ದಂತಹ ನಾಭಿಹೃತ ಅಂಬುಜಾದಾಸೀತ್, ನಾಭಿಹೃತ ಅಂಬುಜಾದಾಸೀತ್. ಅಂಬುಜ ಅಂದ್ರೆ ಕಮಲ. ಯಾವ ಕಮಲ ಅಂದ್ರೆ ನಾಭಿ ಎಂಬ ಸರೋವರದಲ್ಲಿದ್ದ ಕಮಲ. ನಾಭಿಯೊಳಗೆ ಕಮಲ ಬಂದಿದೆ. ಕಮಲ ಎಲ್ಲಿ ಬರುತ್ತೆ ಸಾಮಾನ್ಯವಾಗಿ? ಸರೋಜ ಸರೋವರದಲ್ಲಿ. ಸರೋವರ ಯಾವುದೀಗ? ನಾಭಿಯೇ ಕಡೆ. ನಾಭಿಹೃದ ಬರುತ್ತೆ ಕಪಿಲಗೀತೆಯೊಳಗೆ ಪರಮಾತ್ಮ, ನಾಭಿಹೃದ ಪರಮಾತ್ಮನ ನಾಭಿ ಸರೋವರ ಅಂತ ಕರೀತಾರೆ. ನಾಭಿ ಹೇಗಿರುತ್ತೆ? ತಗ್ಗಿದ್ದು ಬಾವಿ ಇದ್ದಾಗಿರೋದ್ರಿಂದ ಅದೇ ದೊಡ್ಡ ಸರೋವರ, ಅಲ್ಲಿ ಕಮಲ ಬಂದಿದೆ. ನಾಭಿಹೃದ ಅಂಬುಜಾತ್ ಆಸೀತ್, ನಾಭಿಹೃದ ಎಂಬ ಅಂಬುಜದಿಂದ, ನಾಭಿಹೃದದಲ್ಲಿ ಹುಟ್ಟಿದಂಥ ಅಂಬುಜದಿಂದ ಬ್ರಹ್ಮ ವಿಶ್ವಸೃಜಾಂಪತಿ ಆಸೀತ್. ವಿಶ್ವಸೃಜಾಂ ಅಂದ್ರೆ ಪ್ರಜಾಪತಿಗಳು, ವಿಶ್ವಸೃಕ್ ಪ್ರಜಾಪತಿಗಳು, ಅವರ ಪತಿ, ಪ್ರಜಾಪತಿ ಪತಿ. ಎಲ್ಲ ಪ್ರಜಾಪತಿಗಳನ್ನು ಕೂಡ ಸೃಷ್ಟಿ ಮಾಡತಕ್ಕಂಥ ಮುಖ್ಯ ಪ್ರಜಾಪತಿಯಾದ ಬ್ರಹ್ಮ, ಬ್ರಹ್ಮದೇವರು ಅವತಾರವನ್ನು ಮಾಡಿದರು. ಏವಂ ಸುಗುಹಕ ತಮಃಪಾನೇನ ಪ್ರಕಾಶಿತಃ ಪರಮಪುರುಷಃ ಮಹದಾದಿ ತತ್ವಾನ್ಯುತ್ಪಾದ್ಯ ತೈರ್ ಬ್ರಹ್ಮಾಂಡಂ ಸೃಷ್ಟ್ವಾ ತದಂಡಾಂತಃ ಪ್ರವಿಶ್ಯ ಅಂತರುದಕೆ ಶೇಷಪರ್ಯಂಕ ಶಾಯಿ ಸ್ವನಾಭೈರ್ ಲೋಕಾತ್ಮಕಂ ಪದ್ಮಂ ನಿರ್ಮಾಯ ಪದ್ಮನಾಭನಾಮಾ ಭೂತ್ವಾ ತಸ್ಮಾತ್ ಪದ್ಮ ಚತುರ್ಮುಖಾತ್ ಚತುರ್ಮುಖಮಸ್ತ್ರಾಕ್ಷಿ ರೀತ್ಯಾ. ಎಷ್ಟು ವಿಷಯ ಬಂತು! ಏವಂ ಸುಗೂಹಕ ತಮಃಪಾನೇನ ಪ್ರಕಾಶಿತಃ. ತಮಸ್ಸೆಲ್ಲ ಆವರಿಸಿತ್ತಲ್ಲ, ತಮಸಾ ಗೂಢಮಾಸೀತ್ ಅಂತ ಬರುತ್ತೆ. ನಾಸದಾಸಿ ನೋಸದಾಸಿ ತದಾ ನಿಮ್ ಹೇಳಬೇಕಾದ್ರೆ ತಮಸಾ ಗೂಢಮಾಸಿ. ಆ ತಮಃಪಾನವನ್ನು ಮಾಡಿ ಪರಮಾತ್ಮ ಪ್ರಕಾಶಿತ ಪರಮಪುರುಷ, ತನ್ನ ಪರಮಪುರುಷ ರೂಪವನ್ನು ವಿಪಯುಕ್ತಗೊಳಿಸ್ತಾ ಮಹದಾದಿ ತತ್ವಾನಿ ಉತ್ಪಾದ್ಯ, ಮಹದಾದಿ ತತ್ವಗಳನ್ನು ಸೃಷ್ಟಿ ಮಾಡಿ ತೈಹಿ ಅವುಗಳ ಮೂಲಕ ಬ್ರಹ್ಮಾಂಡಂ ಸೃಷ್ಟ್ವ, ಮುಂದೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ. ಇದೆಲ್ಲ ಮಹಾಭಾರತ ತಾತ್ಪರ್ಯ ನಡೆದ ಮೂರನೇ ಅಧ್ಯಾಯದಲ್ಲಿ ಎಲ್ಲ ಆರಂಭದಲ್ಲಿ ಹೇಳಿದ್ದಾರೆ, ಅದಿಷ್ಟು ಜ್ಞಾಪಕ ಮಾಡ್ಕೋಬೇಕು. ತದಂಡಾಂತಹ ಬ್ರಹ್ಮಾಂಡದ ಒಳಗೆ ಪ್ರವೇಶ, ತಾನು ಪ್ರವೇಶ ಮಾಡಿ ಅಂತರುದಕೆ ಒಳಗಿದ್ದ ನೀರಿನೊಳಗೆ ಶೇಷ ಪರ್ಯಂಕ ಶಾಯಿ, ಶೇಷ ಎಂಬ ಪರ್ಯಂಕದ ಮೇಲೆ ಮಲಗಿದವನಾಗಿ, ಸ್ವನಾಭೇಹೆ ತನ್ನ ನಾಭೆಯ ಮೂಲಕವಾಗಿ ಲೋಕಾತ್ಮಕಂ ಪದ್ಮಂ, ಹದಿನಾಲ್ಕು ದಳದ ಕಮಲ. ಹದಿನಾಲ್ಕು ದಳದ ಕಮಲ ಅಂದ್ರೇನು? ಹದಿನಾಲ್ಕು ಲೋಕಗಳನ್ನು ಹೊಂದಿರತಕ್ಕಂಥ ಅದು ಕಮಲ. ಅದಕ್ಕೆ ಸರ್ವ ಲೋಕಾತ್ಮಕಂ ಪದ್ಮಂ ನಿರ್ಮಾಯ ಹುಟ್ಟಿಸಿ ಪದ್ಮನಾಭನಾಮ ಭೂತ್ವ, ಅವಾಗ ಆ ರೂಪಕ್ಕೆ ಏನಂತ ಹೆಸರಾಯಿತು? ಪದ್ಮನಾಭ. ನಾಭಿಯಲ್ಲಿ ಪದ್ಮನಾಭ, ಪದ್ಮ ಇರತಕ್ಕಂಥ ರೂಪ, ನಾಭಿಯಲ್ಲಿ ಪದ್ಮ ಇರತಕ್ಕಂಥ ರೂಪ. ಅಜಸ್ಯ ನಾಭೋ ಅಧ್ಯಯಕಮರ್ಪಿತಂ ಹೇಳಬೇಕಾದ್ರೆ ನಾಭಿಯೊಳಗೆ ಕಮಲ ಇದೆ ಅಂತ ಉಲ್ಲೇಖ ಬಂದಿರೋದು ಯಾರ ಬಗ್ಗೆ ಮಾತ್ರ? ನಾರಾಯಣ. ವಿನ್ಯಾರಿಗೂ ಪದ್ಮನಾಭನ ಹೆಸರಿಲ್ಲ. ಭೂತ್ವ ತಸ್ಮಾತ್ ಪದ್ಮ ಚತುರ್ಮುಖ ಮಸ್ತ್ರಾಕ್ಷಿ ರೀತ್ಯಾಹ. ಆ ಪದ್ಮದ ಮೂಲಕ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನು ಹೇಳ್ತಿದ್ದಾರೆ. ಯಸ್ಸೇತಿ ಅಂಬಸಿ ಶಯಾನಸ್ಯ ಯೋಗ ನಿದ್ರಾಂ ವಿತನ್ವತಃ ಯಸ್ಯ ಭಗವತಃ ನಾಭಿಹೃದಾಂಬುಜಾತ್ ವಿಶ್ವಸೃಜಾಂ ದಕ್ಷಾದೀನಾಂ ಪತಿರ್ಬ್ರಹ್ಮ ಆಸಿ. ಪ್ರಜಾಪತಿಗಳು ದಕ್ಷಾದಿಗಳು, ಅವರ ಪತಿಯಾಗಿ ಹುಟ್ಟಿದರು. ಯಸ್ಯಾವಯವ ಸಂಸ್ಥಾನೈ ಕಲ್ಪಿತೋ ಲೋಕವಿಸ್ತರ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ತಿತಂ. ಯಸ್ಯ ಅವಯವ ಸಂಸ್ಥಾನೈ ಕಲ್ಪಿತೋ ಲೋಕವಿಸ್ತರ ತದ್ವೈ ಭಗವತಃ ರೂಪಂ ವಿಶುದ್ಧಂ ಸತ್ವಮೂರ್ತಿತಂ. ಯಸ್ಯ ಯಾರ ಅವಯವ ಸಂಸ್ಥಾನೈ, ಅವಯವಗಳ ಮೂಲಕವಾಗಿ ಬಂತಲ್ಲ ಇದರೊಳಗೆ, ಚಂದ್ರಭಾವನಸೋ ಜಾತಶ್ಚಷ್ಟೋ ಸೂರ್ಯೋ ಅಜಾಯತ ಇದ್ದ ಹಾಗೆ ಕಲ್ಪಿತೋ ಲೋಕವಿಸ್ತರ, ಎಲ್ಲ ಲೋಕಗಳು ಕೂಡ ಒಗ್ಗೂಡಿ ಬಂದು. ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ, ಈ ಭಗವದ್ ರೂಪವನ್ನು ಊರ್ಜಿತವಾದ ಸತ್ವದಿಂದ ಕೂಡಿದ ವಿಶುದ್ಧ ರೂಪ ಅಂತ ಕರೀತಾರೆ, ವಿವರಣೆ ಕೊಡ್ತಾರೆ. ಸೈವ ಪುನರ್ಬ್ರಹ್ಮಾಂಡೇ ನಾಭ್ಯಾ ಆಸೀದ್ ಅಂತರಿಕ್ಷಂ ಇತ್ಯಾದಿನ ಅಂತರಿಕ್ಷಾದಿ ಲೋಪಕಲ್ಪಕ ಅವಯವಾನ್ 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 ಪುರುಷಾಖ್ಯೋ ಅವತತಾರ ಇತ್ಯಾಹ ಎಸ್ಸೇತಿ. ಇದು ಪುರುಷ ರೂಪನೇ, ಮತ್ತೆ ಪುರುಷ ಸೂಕ್ತ ಪ್ರತಿಪಾದ್ಯ ರೂಪ ಅಂದ್ರೇನೋ ಇದೆ. ಪಾತಾಳಮಿತ್ಯಾದಿ ಲೋಕ ವಿಸ್ತಾರ ಚತುರ್ದಶ ಭುವನ ವಿಸ್ತಾರೈಹಿ, 14 ಲೋಕಗಳ ಒಂದು ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಯಾವುದರಿಂದ? ತನ್ನ ಅವಯವಗಳಿಂದನೇ. ಯಶ ಪುರುಷ ನಾಮ್ನ ಅವತೀರ್ಣಸ್ಯ ಅವಯವ ಸಂಸ್ಥಾರೈಹಿ ಚರಣಾದಿ ಅವಯವ ವಿನ್ಯಾಸೈಹಿ ಕಲ್ಪಿತ. ಇಲ್ಲೇನು ನೋಡೋದಕ್ಕೆ ಏನನ್ನಿಸುತ್ತೆ? ಅವಯವಗಳಿಂದ ಹುಟ್ಟಿತು ಅಂತ ಹೇಳಿದರೆ ವಿಶಿಷ್ಟಾದ್ವೈತ ಪದದಲ್ಲಿ ಉಪಾದಾನ ಕಾರಣ ಅಂದ್ಬಿಡ್ತಾರೆ. ಅವಯವಗಳಿಂದ ಹುಟ್ಟಿದ್ದು ಅಂದರೆ ಪರಮಾತ್ಮ ಅವಯವಗಳೇ ರೂಪ ಲೋಕಗಳ ಪರ್ಯವಸಾನ ಹೊಂದಲಿಲ್ಲ. ಅವಗಳಿಂದ ಪರಮಾತ್ಮ ಏನ್ ಮಾಡ್ತಾನೆ? ಉತ್ಪತ್ತಿ ಸ್ಥಾನಗಳಷ್ಟೇ. ಕೈಯಿಂದ ಸೃಷ್ಟಿ ಮಾಡಿದ ಅಂತ ಹೇಳಿದರೆ ಕೈಯ ಸೃಷ್ಟಿ ಆಗ್ಬಿಡ್ತ ಹಾಗೆ. ಕೈ ಸೃಷ್ಟಿ, ಕೈಯಿಂದ ಸೃಷ್ಟಿ ಮಾಡಿದ, ಕೈಯಿಂದ ಅಡಿಗೆ ಮಾಡಿದ ಅಂದರೆ ಕೈನೇ ಅಡಿಗೊಳಗೆ ಹಾಕಿದ ಅಂತ ಹೇಗೆ ಅರ್ಥ ಆಗೋದಿಲ್ವೋ ಅದೇ ರೀತಿಯೇ ಅವಯವಗಳ ಮೂಲಕವಾಗಿ ಪರಮಾತ್ಮ ಅಭಿವ್ಯಕ್ತಿ. ಅವಯವಗಳೇ ಲೋಕಗಳಾಗಲಿಲ್ಲ. ಮತ್ತೆ ಕಲ್ಪಿತ ತದುತ್ಪನ್ನತ್ವೇನ ತದಾಧಾರತ್ವೇನ ವಿದ್ವದ್ಭೀ ನಿರೂಪಿತ ನತು ತದಾತ್ಮತ್ವೇನ. ತದುತ್ಪನ್ನತ್ವೇನ ಆಯ ಅಂಗಗಳಿಂದ ಹುಟ್ಟಿದ್ರಿಂದ, ತದಾಧಾರತ್ವೇನ ಆಯ ಅಂಗಗಳನ್ನು ಅವಲಂಬಿಸಿರೋದ್ರಿಂದ, ವಿದ್ವದ್ಭೀ ನಿರೂಪಿತ ನತು ತದಾತ್ಮತ್ವೇನ. ಅವುಗಳ ಸ್ವರೂಪ ಅಂತ ಅರ್ಥ ಅಲ್ಲ, ಅವುಗಳಿಂದ ಹುಟ್ಟಿ ಬಂದವು ಅಂತ ಅರ್ಥ. ಸಚ್ಚಿದಾನಂದ ರಸಂ ಬ್ರಹ್ಮಚೈತನ್ಯಂ ಅವಿದ್ಯಾದರ್ಪಣೇ ಪ್ರತಿಬಿಂಬಿತಂ ಸತ್ ಜೀವ ಇತ್ಯಭಿಧೀಯತೆ ತದೇವ ಬ್ರಹ್ಮ ವಶೀಕೃತಂ ವಶೀಕೃತಮಾಯಂ ಈಶ್ವರ ಇತಿ ತತ್ರ ಸಚ್ಚಿತ್ ದ್ವಯ ಆನಂದ ಬ್ರಹ್ಮಲಕ್ಷಣ ಪುರುಷೋ ಭಗವಾನ್ ಈಶ್ವರ ಪೌರುಷಂ ರೂಪಂ ಜಗೃಹೆ ಪೌರುಷಂ ರೂಪಂ ವಿರಾಟ್ ರೂಪಂ ಸ್ವಮಾಯಾ ಕಲ್ಪಿತ ಮಹದಹಂಕಾರಾದಿಭಿ ಸಂಭೂತಂ ಉತ್ಪನ್ನಂ ಅತಏವ ಪಂಚಭೂತಾದಿ ಷೋಡಶ ಕಲೋಪೇತಂ ಕಿಮರ್ಥಂ ಅನೇನ ಲೋಕಸದೃಷ್ಟಯ ಕೋಸೋ ಭಗವಾನ್ ಯತಪೇಕ್ಷಾಯಾ ಮಾಹ. ಇವೆಲ್ಲ ಏನಿದು? ಪೂರ್ವಪಕ್ಷ ಅನುವಾದ ಇತಿ ಕೇಚಿತ್ ಅಂತ ಹೇಳಿಬಿಡ್ತಾರೆ. ಇದಿಷ್ಟು ಏನು ಅರ್ಥ ಮಾಡ್ತಾರೆ ಕೆಲವರು ಅಂತ ಕೇಳಿದರೆ, ಏನು ಮಾಡಿದರೆ ಒಂದು ಅದ್ವೈತದ ಅರ್ಥ, ಇನ್ನೊಂದು ವಿಶಿಷ್ಟಾದ್ವೈತದ ಅರ್ಥ. ಅದ್ವೈತದ ಅರ್ಥ ಏನು ಅಂತ ಕೇಳಿದರೆ, ಅವಿದ್ಯಾದರ್ಪಣೆ ಪ್ರತಿಬಿಂಬಿತಂ ಸತ್ ಜೀವ ಇತ್ಯಭಿಧೀಯತೆ. ಪರಮಾತ್ಮ ಅವಿದ್ಯಾವೃತನಾಗಿಬಿಟ್ಟು ಜೀವ ಅನ್ನಿಸಿಕೊಂಡ, ಆ ಬ್ರಹ್ಮನೇ ಜೀವನಾಗಿಬಿಟ್ಟ. ತದೇವ ಬ್ರಹ್ಮ ವಶೀಕೃತ ಮಾಯಂ ಈಶ್ವರ ಇತಿ. ಆ ಬ್ರಹ್ಮನಿಗೆ ಎರಡು ರೂಪ, ಮಾಯೆಗೊಳಗಾಗಿರ್ತಕ್ಕಂಥ ಒಂದು ರೂಪ, ಮಾಯೆ ಇನ್ನೊಂದು ರೂಪ. ಅದರಲ್ಲಿ ಒಂದು ರೂಪಕ್ಕೇನಂತಾರೆ ಈಶ್ವರ ಅಂತಾರೆ, ಇನ್ನೊಂದು ರೂಪಕ್ಕೇನಂತಾರೆ ಜೀವ ಅಂತಾರೆ. ಅದು ಈಶ್ವರನ ಜೀವ ಏನು ವ್ಯತ್ಯಾಸ ಅಂದರೆ, ಸಚ್ಚಿದಾನಂದ ಸಚ್ಚಿತ ಅದ್ವಯ ಆನಂದ ಬ್ರಹ್ಮಲಕ್ಷಣ ಪುರುಷೋ ಭಗವಾನ್ ಈಶ್ವರ ಪೌರುಷಂ ರೂಪಂ ಜಗೃಹೆ ಪೌರುಷಂ ರೂಪಂ ವಿರಾಟ್ ರೂಪಂ ಸ್ವಯಂ ಸ್ವಮಾಯಾ ಕಲ್ಪಿತ ಮಹದಂಕಾರಾದಿಭಿ ಸಂಭೂತಂ ಉತ್ಪನ್ನಂ. ಮಹದಾದಿ ತತ್ವಗಳು ಕೂಡ ಏನವು? ಸ್ವಮಯಾ ಕಲ್ಪಿತ, ಎಲ್ಲವೂ ಮಾಯಾಮಯ. ಅತಯವ ಪಂಚಭೂತಾದಿ ಷೋಡಶ ಕಲೋಪೇತಂ ಕಿಮರ್ಥಂ. ಈ ರೀತಿ ಶ್ರೀಧರಿಯ ವ್ಯಾಖ್ಯಾನ ಇದೆಯಲ್ಲ, ಅದರ ಖಂಡನೆ, ಅದ್ವೈತ ಪರವಾದ ವ್ಯಾಖ್ಯಾನವನ್ನು ಖಂಡನೆ ಮಾಡ್ತಾರೆ. ಇದಿಷ್ಟು ಇತಿ ಕೇಚಿತ್ ಅಂತ ಅನುವಾದ ಮಾಡಿಬಿಟ್ಟು ತದ್ ದೂಷಯತಿ ತದೀತಿ. ಅದಕ್ಕೆ ಇಲ್ಲೇ ಉತ್ತರ ಇದೆ ನೋಡಿ ಅಂತ ಹೇಳಿದರೆ, ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಛಿತಂ. ಇದೇ ಭಗವಂತನ ರೂಪ, ವಿಶುದ್ಧವಾದ ರೂಪ. ಮಾಯೆ ಸಂಪರ್ಕನೇ ಇಲ್ಲ ಅಂತ ಹೇಳ್ತಿರಬೇಕಾದ್ರೆ ಮಾಯಾ ವಿಲಸಿತಂ ಅಂದ್ರೆ ಏನರ್ಥ? ಭಗವತಃ ತದ್ರೂಪಂ ಪುರುಷಾದಿ ರೂಪತ್ರಯಂ ವಿಶುದ್ಧಂ ನಿರ್ದೋಷಂ ಊರ್ಜಿತಂ ಉದ್ರಿಕ್ತಂ ಸತ್ವಂ ಸಂಪೂರ್ಣ ಬಲಜ್ಞಾನಾದಿ ಸರ್ವಗುಣ ಸಮೂಢಂ. ಇದೇ ಅಪಾರ್ಥ ಮಾಡಿಕೊಂಡ್ರು ಅಂದರೆ, ಸತ್ವಂ ಅಂದರೆ ಸತ್ವಗುಣ ಪ್ರಧಾನವಾಗಿತ್ತು ಅರ್ಥ ಮಾಡ್ಕೊಬೇಕು. ಈ ಸತ್ವ ಈ ಶಬ್ದ ಅಲ್ಲ ಇದು. ಆಚಾರ್ಯ ಇಲ್ಲೇ ತಾತ್ಪರ್ಯ ಬರೀತಾರೆ, ಜ್ಞಾನಬಲ ಸಮಾಹಾರ ಏನಂತ, ಸತ್ವಮಿತ್ಯಭಿಧೀಯತೆ ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ. ಬಲಜ್ಞಾನದಿಂದ ಕೂಡಿದ ರೂಪ ಅಂತಾನೆ ಹೊರತು ಸತ್ವಗುಣ ಪ್ರಧಾನವಾದ ರೂಪ ಅಂತ ಅರ್ಥ ಅಲ್ಲ. ಸತ್ವಗುಣ ಪ್ರಧಾನವಾದ ರೂಪ ಅಂತ ಏನಾಗ್ಬಿಡ್ತಾನೆ? ಪರಮಾತ್ಮ ಪ್ರಾಕೃತನಾಗಿಬಿಡ್ತಾನೆ. ಪ್ರಾಕೃತ ರೂಪ ಅಂತ ಅರ್ಥ ಮಾಡಬಾರದು ಅಂತ ಹೇಳಿ. ಸತ್ವ ಶಬ್ದಕ್ಕೆ ಇನ್ನೊಂದು ಅರ್ಥ ಗೊತ್ತಿಲ್ಲ ಅವರಿಗೆ, ಒಂದೇ ಅರ್ಥ ಗೊತ್ತಿರೋದು, ಸತ್ವ ಅಂದ್ರೆ ಸತ್ವಗುಣ ಅಷ್ಟೇ. ಸತ್ವ ಅಂದ್ರೆ ಬಲಜ್ಞಾನಗಳನ್ನು ಒಟ್ಟಾಗಿ ಹೊಂದೋದಕ್ಕೆ ಏನಂತ ಕರೀತಾರೆ? ಸತ್ವ. ಎಷ್ಟೋ ಸರ್ತಿ ಹೇಳ್ತಾರೆ ಸತ್ವ ಇಲ್ಲ, ಸತ್ವ ಇಲ್ಲ ಅಂತ ಹೇಳೋದು ಎಷ್ಟೋ ಸರ್ತೆ ಸತ್ವ ಇಲ್ಲ ಇದರೊಳಗೆ ಅಂತ ಹೇಳ್ಬಿಡ್ತಾರೆ. ಆ ಬಲ ಇಲ್ಲದವನ್ನ ಸತ್ವಹೀನ ಅಂತ ಕರೀತಾರೆ. ಗೊತ್ತಾನೆ, ಜ್ಞಾನ ಇಲ್ಲದವ್ರಿಗೆ ಏನು ಸತ್ವ ಇಲ್ಲ, ಉಪಯೋಗ ಇಲ್ಲ. ಎರಡಕ್ಕೂ ಪದ ಉಪಯೋಗಿಸ್ತೇನೆ. ಸತ್ವ ಇಲ್ಲ ಅನ್ನೋದನ್ನ ಜ್ಞಾನದ ಪ್ರಸಂಗ ಬಂದಾಗ ಇಲ್ಲ ಅಂತ ಕರೆದ್ರೆ ಜ್ಞಾನಶೂನ್ಯ ಅಂತಾರೆ. ಬಲದ ಪ್ರಸಂಗ ಬಂದಾಗ ಇಲ್ಲ ಅಂತ ಕೇಳಿದರೆ ಬಲಶೂನ್ಯ. ಯಾರು ಕುಸ್ತಿ ಮಾಡ್ತಕ್ಕಂತ ಬಂದು ಮೈ ಮುಟ್ಟು ನೋಡಿದ್ರೆ ಏನಿಲ್ಲ, ಸತ್ವ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಸತ್ವ ಶಬ್ದಕ್ಕೆ ಅರ್ಥನೇ ಬೇರೆ. ಅದನ್ನ ಇಟ್ಕೊಂಡು ಇಲ್ಲಿ ಹೇಳಿದರೆ ಇವರು ಬೇರೆ ಅರ್ಥ ಮಾಡ್ಕೊಂಬಿಟ್ರು. ಊರ್ಜಿತಂ ಉದ್ರಿಕ್ತಂ ಸತ್ವಂ ಸಂಪೂರ್ಣ ಬಲಜ್ಞಾನಾದಿ ಸರ್ವಗುಣ ಸಮೂಢಂ. ಉಪಲಕ್ಷಿತವಾದ ಬಲಜ್ಞಾನ ಉಪಲಕ್ಷಿತವಾದ ಸರ್ವಗುಣ ಸಂಪನ್ನ ಅಂದರೆ ಪುರುಷ ರೂಪವು ಕೂಡ ಸಂಪೂರ್ಣವಾಗಿರತಕ್ಕಂತಹ ಪರಿಪೂರ್ಣ ರೂಪನೇ ಹೊರತು ಬೇರೆ ಅಲ್ಲ. ಪಶ್ಯಂತ್ಯದೋ ರೂಪಮದಸ್ಭ್ರಚಕ್ಷುಷ ಸಹಸ್ರಪಾದೋರುಭುಜಾನನಾದ್ಭುತಂ ಸಹಸ್ರಮೂರ್ಧಶ್ರವಣಾಕ್ಷಿ ನಾಶಿಕಂ ಸಹಸ್ರಮೌಲ್ಯಂಬರ ಕುಂಡಲೋಲ್ಲಸತ್. ಪಶ್ಯಂತ್ಯದೋ ರೂಪಂ, ಪಶ್ಯಂತಿ ಅದಃ ರೂಪಂ ಅದಭ್ರಚಕ್ಷುಷ ಸಹಸ್ರಪಾದೋರು ಭುಜಾನನ ಅದ್ಭುತಂ. ಪುರುಷಸೂಕ್ತ ಪ್ರತಿಪಾದ್ಯವಾದದ್ದು ಸಹಸ್ರಪಾತ್, ಸಹಸ್ರಪಾದ, ಸಹಸ್ರ ಊರು, ಸಹಸ್ರ ಭುಜ, ಸಹಸ್ರ ಆನನದಿಂದ ಕೂಡಿದ ಅದ್ಭುತ, ಎಲ್ಲದಕ್ಕೂ ಸಾವಿರ ಅನ್ವಯ. ಸಹಸ್ರ ಮೂರ್ಧ ಶ್ರವಣಾಕ್ಷಿ ನಾಶಿಕಂ, ಸಹಸ್ರ ಮೂರ್ಧ ಸಹಸ್ರಾಕ್ಷ, ಮೂರ್ಧ ಅಂದರೆ ಸಹಸ್ರ ಶೀರ್ಷ, ಶ್ರವಣಾಗ್ದಿ ಸಹಸ್ರ ಶ್ರವಣ, ಸಹಸ್ರ ಅಕ್ಷಿ, ಸಹಸ್ರ ನಾಶಿಕ, ಎಲ್ಲವೂ ಸಹಸ್ರ ಶಬ್ದಕ್ಕೆ ಏನಂತ ಅರ್ಥ ಇಲ್ಲಿ? ಅನಂತ ಅನಂತ ಅಂತ ಅರ್ಥ. ಅರ್ಥ ಅನಂತ ಅರ್ಥ ಅರ್ಥ ಮಾಡಲೇಬೇಕು, ಇಲ್ಲದ್ರೆ ಏನಾಗೋದಿಲ್ಲ? ಸಾವಿರ ಪಾದ, ಸಾವಿರ ಕೈ, ಸಾವಿರ ಮುಖ ಇರೋದಿಲ್ಲ. ಏನಾಗಬೇಕಾಗ? ಪ್ರಪೋರ್ಷನ್ ಜಾಸ್ತಿ ಆಗಬೇಕಾಗ, ಒನ್ ಇಷ್ಟು ಟೂ ಇಷ್ಟು ಆಗಿಬಿಟ್ಟರೆ ತಪ್ಪಾಗ್ತಿತ್ತು. ಅದೆಲ್ಲ ಅನಂತ ಅಂದ್ಬಿಟ್ರೆ ಸಮಸ್ಯೆ ಇಲ್ಲ. ಸಹಸ್ರ ಮೌಲಿ ಮೌಲಿ ಅಂಬರ ಕುಂಡಲೋಲ್ಲ ಸತ್, ಸಹಸ್ರ ಮೌಲಿ ಅಂದ್ರೇನು? ಸಹಸ್ರ ಕಿರೀಟಗಳು, ಸಹಸ್ರ ಪೀತಾಂಬರಗಳು, ಸಹಸ್ರ ಕುಂಡಲಗಳು, ಅವುಗಳಿಂದ ಉಲ್ಲಸತ್ ರೂಪಂ. ಅದು ನಪುಂಸಕಲಿಂಗವಾದ್ರಿಂದ ಉಲ್ಲಸತ್ ಅಂತ ಹೇಳಿ, ಉಲ್ಲಸದ್ ಭ್ರೂ ಅಂತ ಬಂತಾರೆ ಕಪಿಲಗೀತಾದೊಳಗೆ. ಹಾಗೆ ಇದನ್ನು ಯಾರು ನೋಡ್ತಾರೆ ಈ ರೂಪಾನ? ಅಧಃ ಪಶ್ಯಂತಿ, ಅಧಃ ಅಂದ್ರೆ ಅದನ್ನು, ಅಧಃ ರೂಪಂ ಆ ರೂಪವನ್ನು, ಅದಭ್ರ ಚಕ್ಷುಷ ಪಶ್ಯಂತಿ. ಅಭ್ರ ಅಂದ್ರೇನು? ಸ್ವಲ್ಪ ಅಂತ ಅರ್ಥ. ಅದಭ್ರ ಅಂದ್ರೇನು? ಪೂರ್ಣ ಅಂತ ಅರ್ಥ. ಅದಭ್ರ ಚಕ್ಷುಷ ಅಂದ್ರೇನು? ಪೂರ್ಣ ದೃಷ್ಟಿ ಇರೋದು ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ. ಆ ರೂಪವನ್ನು ಕಾಣದ ಉಳಿದವರಿಗೆ ಕಾಣೋದಕ್ಕಾಗೋದಿಲ್ಲ. ಆಚಾರ್ಯರಿಗೆ ತುಂಬ ಸರ್ತಿ ಏನಂತ ಉಪಯೋಗಿಸ್ತಾರೆ ಮಧ್ವಯುಜದೊಳಗೆ? ಅದಭ್ರಚೇತಾ ಅಂದ್ರೆ ಅದಭ್ರಚೇತಾ, ಅಭ್ರ ಅಂದ್ರೆ ಅಲ್ಪ, ಅದಭ್ರ ಅಂದ್ರೆ ಪೂರ್ಣ, ಪೂರ್ಣ ಪ್ರಜ್ಞರು ಅಂತ ಅರ್ಥ. ಅದಕ್ಕೆ ಸ್ವವಿರೋಧೇ ಸ್ವವಿರೋಧಂ ಎಸ್ಯದಿ ಕೀದೃಶಂ, ಅದಕ್ಕೆ ಬ್ರಹ್ಮಾದಯ. ಯಾರು ಪೂರ್ಣಜ್ಞಾದರು ಅಂದ್ರೆ ಯಾರು ಅಂದ್ರೆ ಬ್ರಹ್ಮಾದಿ ದೇವತೆಗಳು. ಅದೋ ರೂಪತ್ರಯಂ ಪಶ್ಯಂತಿ, ಮೂರು ರೂಪಗಳನ್ನು ಕಾಣ್ತಾರೆ. ಯಾವ್ಯಾವ ರೂಪಗಳು ಅಂದ್ರೆ ಮೇಲೆ ಹೇಳಿದ ರೂಪಗಳು. ಕೀದೃಶಂ ಸಹಸ್ರ ಶಬ್ದ ಅನಂತವಾಚಿ ಪ್ರತ್ಯೇಕಂ ಅಭಿಸಂಬದ್ಧತೆ. ಇದು ಸಹಸ್ರ ಶಬ್ದಕ್ಕೆ ಅನಂತ ಅಂತ ಅರ್ಥ. ಪ್ರತ್ಯೇಕವಾಗಿ ಸೇರಿಸ್ಕೋಬೇಕು. ಪಶ್ಯ ಅದ ಸಹಸ್ರ ಪಾದ, ಸಹಸ್ರ ಊರು, ಸಹಸ್ರ ಭುಜ, ಈ ರೀತಿಯಾಗಿ ಸಹಸ್ರಂ ಪಾದಾಶ್ಚ ಉರವಶ್ಚ ಭುಜಾಶ್ಚ ಆನತಾನಿ ಚ ಸಹಸ್ರ ಪಾದೋರು ಭುಜಾನನ ಆನನಾನಿ ಚ ಸಹಸ್ರ ಪಾದೋರು ಭುಜಾನನಾನಿ ತೈರ ಅದ್ಭುತಂ ಅಂತ. ಅದ್ಭುತವಾದ ರೂಪವನ್ನು ಪರಮಾತ್ಮನ ಈ ರೂಪವನ್ನು ಅವರು ಕಾಣುತ್ತಾರೆ. ಸಹಸ್ರಂ ಮೂರ್ಧ ಶ್ರವಣಾಕ್ಷಿ ನಾಶಿಕಾ ಯಸ್ಮಿನ್ ತತ್ತಥೋಕ್ತಂ ಸಹಸ್ರ ಮೌಲ್ಯಂಬರ ಕುಂಡಲೈಹಿ ಉಲ್ಲಸ ಕ್ಷೋಭಮಾನಂ ನಿರಸ್ತ ಅವಿದ್ಯೈಹಿ ಮುಕ್ತವಾಧಿಕಾರಿಭಿಃ ಬ್ರಹ್ಮಾದಿಭಿಃ ಅಪರೋಕ್ಷತಯ ದೃಷ್ಟತ್ವಾತ್ ನೈತದ್ರೂಪತ್ರಯಂ ಮಾಯಾಕಲ್ಪಿತಮಿತಿ ಭಾವಃ. ಇದನ್ನು ನೋಡ್ತಾರೆ ಅಂದಮೇಲೆ ಯಾವುದು ಅಸತ್ತ ನೋಡೋಕ್ಕಾಗೋದಿಲ್ಲ. ಅದನ್ನು ಶೇಷವಿಷಾಣನ ನೋಡೋಕ್ಕಾಗೋದಿಲ್ಲ, ಶುಕ್ತಿರಹಿತ ನೋಡೋಕ್ಕಾಗೋದಿಲ್ಲ. ನೋಡಿದ್ದು ಆ್ಯಕ್ಚುಲಿ ನೋಡಿದ್ದಲ್ಲ, ಅದು ಭ್ರಮೆ. ಅದು ಮತ್ತೆ ನಿಜವಾದ ಬೆಳೆ ನೋಡಕ್ಕೆ ಬರುತ್ತೆ, ನಿಜವಾದ ಕಪ್ಪೆ ಚಿಪ್ಪು ನೋಡಕ್ಕೆ ಬರುತ್ತೆ, ಶುಕ್ತಿರಹಿತ ನೋಡಕ್ಕೆ ಬರೋದಿಲ್ಲ. ಬಟ್ ಆ್ಯಕ್ಚುಲಿ ನೋಡದಂತೆ ಕಾಣಿಸ್ತೇ ಅಷ್ಟೇ, ಅದು ನೋಡಲ್ಪಟ್ಟ ನಿಜವಾದ ನೋಡಿದ್ದಲ್ಲ. ಅದು ಮೂರು ರೂಪ ನೋಡ್ತಾರೆ ಅಂತ ಹೇಳಿದ ಮೇಲೆ ಪರಮಾತ್ಮ ಏನಾದ? ಏನಂತಾದ? ಸತ್ಯ ಅಂತ. ಅದಕ್ಕೆ ಪುರುಷ ರೂಪತ್ರಯ ಪುರಾತನ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ. ಪುರುಷ ರೂಪತ್ರಯ ಅಂದ್ರೆ ಇವೇನೆ, ಈ ಮೂರಕ್ಕೂ ಪುರುಷ ಅಂತಾನೆ ಹೆಸರು. ಮೊದಲನೇದೇನು? ಅಭಿವ್ಯಕ್ತಿಗೊಳಿಸ್ತ, ಮೊದಲನೇ ರೂಪ ಅದು. ಎರಡನೇದೇನ್ ಮಾಡ್ದ? ಪದ್ಮನಾಭ ರೂಪ. ಮೂರನೇದೇನ್ ಮಾಡ್ತಾನೆ? ಸೃಷ್ಟಿ ಮಾಡ್ತಾ ಇದ್ದಾರೆ. ಮೂರು ರೂಪಗಳು ಏನಿವು? ಮೂರು ಪುರುಷ ರೂಪಗಳೇ. ಅದಕ್ಕೆ ಪುರುಷ ರೂಪತ್ರಯ ಅಂತ ಕರೀತಾರೆ. ಅದೆಲ್ಲ ಮುಂದೆ ಭಾಗವತ ಹನ್ನೊಂದನೇ ಸ್ಕಂದಲ್ಲಿ ಹೇಳ್ತಾರೆ. ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ ಯಸ್ಯ ಅಂಶೇನ ಸೃಜ್ಯಂತೆ ಯಸ್ಯ ಅಂಶಾಂಶೇನ ಸೃಜ್ಯಂತೆ ದೇವತಿರ್ಯಂಗ್ನರಾದಯ. ಏತತ್ ನಾನಾವತಾರಾಣಾಂ ನಿಧಾನಂ ಬೀಜಂ ಅವ್ಯಯಂ ಯಸ್ಯ ಅಂಶಾಂಶೇನ ಸೃಜ್ಯಂತೆ ದೇವತಿರ್ಯಂಗ್ನರಾದಯ. ಈ ಪದ್ಮ ಬರೀತಾರೆ ಈಗ. ಈ ರೂಪ ಇದೆಯಲ್ಲ, ಏತತ್ ಈ ರೂಪ ಅನ್ನೋದು ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ, ಅನೇಕ ಅವತಾರಗಳ ಮೂಲಭೂತವಾದ ರೂಪ ಅಂದ್ರೆ ಇದೇನೆ. ಯಶ ಅಂಶಾಂಶೇನ ಸೃಜ್ಯಂತೆ, ಇದರ ಅಂಶದಲ್ಲಿ ಅಂಶ ಅಂದ್ರೆ ಅತ್ಯಲ್ಪ ಅಂಶದಿಂದ ದೇವತಿರ್ಯಂಗ್ ನರಾದಯ, ದೇವ ದೇವತೆಗಳು, ತಿರ್ಯಂಗ್ ಅಂದ್ರೆ ಪ್ರಾಣಿಗಳು, ನರ ಮನುಷ್ಯರು ಮೊದಲಾದವರೆಲ್ಲ ಸೃಷ್ಟರಾಗೋದು ಈ ರೂಪದಿಂದ ಅಂತ ಹೇಳಿ. ತ್ರಯಾಣಾಂ ರೂಪಾಣಾಂ ಮಧ್ಯೆ ಪದ್ಮನಾಭಾಖ್ಯಂ ರೂಪಂ ಅವತಾರ ಕಾರಣಮಿತ್ಯಾಹ ಏತದಿತಿ. ಪದ್ಮನಾಭ ರೂಪವೇ ಎಲ್ಲ ಅವತಾರಗಳ ಅಭಿವ್ಯಕ್ತಿಗೆ ಪ್ರಾರಂಭ ಮಾಡಿದ ರೂಪ ಇದು. ಯತ್ ಕ್ಷೀರಾರ್ಣವ ಶಾಯಿ ಪದ್ಮನಾಭಾಭಿಧಂ ರೂಪಂ ಏತನ್ ಮತ್ಸ್ಯಾದಿ ನಾನಾವತಾರಾಣಾಂ ಬೀಜಂ ವ್ಯಂಜಕಂ. ಪದ್ಮನಾಭ ರೂಪದಿಂದನೇ ಮತ್ಸ್ಯಾದಿ ಅನಂತ ರೂಪಗಳನ್ನು ಪರಮಾತ್ಮ ಅಭಿವ್ಯಕ್ತಗೊಳಿಸಿದ. ನಿಧಾನಂ ಅಂತತೋ ಅತ್ರ ಸರ್ವಾವತಾರ ನಿಧಿಯಂತೆ ಏಕೀಕ್ರಿಯಂತೆ ಇತಿ. ಬೀಜಂ ಅಂದರೆ ಇದರಿಂದ ಪ್ರಾದುರ್ಭವಿಸಿ ಬರೋದು, ನಿಧಾನಂ ಅಂದರೆ ಇದರಲ್ಲಿ ಮತ್ತೆ ಎಲ್ಲ ಏನಾಗುತ್ತೆ, ಪ್ರಳಯಕಾಲದಲ್ಲಿ ರೂಪನ ಪರಮಾತ್ಮ ಒಂದು ಮಾಡಿಬಿಡ್ತಾನೆ. ಈ ಪದ್ಮನಾಭ ರೂಪದಿಂದನೇ ಇದು ಎಲ್ಲ ರೂಪಗಳ ಅಭಿವ್ಯಕ್ತಿ. ಪದ್ಮನಾಭ ರೂಪದಲ್ಲೇ ಎಲ್ಲ ರೂಪಗಳ ಅನಭಿವ್ಯಕ್ತಿ ಕೊನೆಗೆ. ಅದಕ್ಕೋಸ್ಕರ ನಿಧಾನಂ ಅಂದ್ರೆ ಅದು, ಅದಕ್ಕೆ ನಿಧನರಾದರು ಅಂತ ಹೇಳೋದಿಲ್ಲ, ನಿಧನರಾದರೆ ಡೈಡ್ ಅಂತ ಅರ್ಥ. ಇಲ್ಲಿ ಡೈಡ್ ಅಲ್ಲ, ಪರಮಾತ್ಮ ಅನಭಿವ್ಯಕ್ತ, ವ್ಯಕ್ತನಾದ ಪರಮಾತ್ಮ ಏನಾಗ್ತಾನೆ, ಅನಭಿವ್ಯಕ್ತನಾಗ್ತಾನೆ. ಇವತ್ತು ಲೈಟ್ ಆರಿಸ್ತಾರೆ, ಲೈಟ್ ಆರಿದೆ ಅಷ್ಟೇ, ಬಲ್ಪ್ ಹೊಡೆದಿಲ್ಲ, ಬಲ್ಪ್ ಅವೇನಾಗಿಲ್ಲ, ಆಫ್ ಮಾಡೋದಷ್ಟೇ. ಆಫ್ ಮಾಡೋದು ಬೇರೆ, ಹೊಡೆದು ಹಾಕೋದು ಬೇರೆ. ಗಡಿಗೆ ಹೊಡೆದು ಬಿಟ್ಟ ಮತ್ತೆ ಗಡಿಗೆ ಇಲ್ಲ, ಲೇಟ್ ಮತ್ತೆ ಸ್ವಿಚ್ ಆಗಿದೆ ಮತ್ತೆ ಬಂತು. ಎಷ್ಟು ಆನ್ ಆಫ್ ಆನ್ ಆಫ್ ಮಾಡ್ತಾನೆ ಇರ್ತಾನೆ. ಆ ಥರ ವ್ಯಂಜಕತ್ವ ಬೇರೆ, ನಾಶ ಬೇರೆ. ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ, ಅಭಿವ್ಯಕ್ತನಾಗೋದಿಲ್ಲ ಅಷ್ಟೇ ಹೊರತು, ಹುಟ್ಟುತ್ತಾನೆ ಸಾಯ್ತಾನೆ ಅಂತ ಹೇಳ್ಬಾರ. ಅದು ಹೇಳಿದ್ರೆ ಅದೇನು ಅರ್ಥ ಇಲ್ಲ ಅವರಿಗೆ, ದೇವರನ್ನು ಅರ್ಥ ಆಗಿಲ್ಲ ಇವರಿಗೆ ಅಂತ. ನಿಧಾನಂ ಅಂತತೋತ್ರ ಸರ್ವಾವತಾರಾ ನಿಧಿಯಂತೆ ಏಕೀಕ್ರಿಯಂತೆ ಇತಿ ನತನ ವೇತಿ ಇತಿ ಅವ್ಯಯಂ ಪರಮ ಬೀಜಂ ಅವ್ಯಯಂ. ಇದು ವ್ಯತ್ಯಾಸವನ್ನೇ ಹೊಂದೋದಿಲ್ಲ ಆದ್ದರಿಂದ ಅವ್ಯಯ. ಯಶ್ಯ ಪದ್ಮನಾಭಸ್ಯ ಅಂಶಾಂಶೇನ, ಇಲ್ಲಿ ಅಂಶಾಂಶದಿಂದ ಕನ್ಫ್ಯೂಷನ್ ಏನಿದೆ, ಈ ರೂಪದ ಅಂಶಾಂಶದಿಂದನೇ, ಸ್ವಲ್ಪ ಅಂಶದಿಂದನೇ ದೇವತೆಗಳು ಮೊದಲೆಲ್ಲ ಹುಟ್ಟಿಬಿಡ್ತಾರೆ. ಏನು ತಿಳ್ಕೊಂಡ್ಬಿಟ್ರಾಗ, ಇದೊಂದು ಕನ್ಫ್ಯೂಷನ್ನು. ಭಗವದ್ಗೀತೆಯೊಳಗೆ ಏನು ಬಂತು, ಮಮೈವಾಂಶೋ ಜೀವಲೋಕೆ ಜೀವಹೂತ ಸನಾತನ, ಎಲ್ಲರ ಜೀವನ ನನ್ನ ಅಂಶನೇ. ಇದೆಲ್ಲ ಕನ್ಫ್ಯೂಷನ್ ಮಾಡೋಕ್ಕೆ ಬೇಕಾದಷ್ಟಾಯ್ತು. ಇಲ್ಲಿ ಅಂಶಾಂಶ ಅಂಬೋದಕ್ಕೆ ಈ ಅರ್ಥ ಅಲ್ಲ, ಅಲ್ಪ ಸಾಮರ್ಥ್ಯ ಅಂತ ಅರ್ಥ. ಪರಮಾತ್ಮ ಇಂಥ ರೂಪ ಇದೆಯಲ್ಲ, ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಎಷ್ಟು ಕಷ್ಟಪಡ್ತಾನೆ ತಿಳ್ಕೊಳ್ಳೋಕೆ ಹೋಗಬೇಡಿ, ಮಿನಿಮಮ್ ಎಫರ್ಟ್ಸ್ ಆಗ್ತಾರೆ. ಅದ ಅರ್ಥ. ಅಂಶ ಶಬ್ದಕ್ಕೆ ಏನಂತ ಅರ್ಥ, ಸ್ವಲ್ಪ ಏನು ಸ್ವಲ್ಪ ಸಾಮರ್ಥ್ಯಾಂಶ. ಅದನ್ನೇ ಮಧ್ವಯುಗದಲ್ಲಿ ಭಾವಪ್ರಕಾಶದಲ್ಲಿ ಬರೀತಾರೆ. ಮಧ್ವಾಚಾರ್ಯ ಬಗ್ಗೆ ತುಂಬ ವರ್ಣನೆ ಮಾಡಿಬಿಟ್ಟು, ಹಾಗೆ ಮಾಡಿದ್ರೆ ಹೀಗೆ ಮಾಡಿರಲ್ಲ ಹೇಳಿಬಿಟ್ಟು ನಮಗೇನಿಸ್ತು, ಹಬ್ಬ ತುಂಬ ಮಾಡಿದ್ದಾರೆ ಅಂತ ಕೇಳಿದರೆ ಅದು ತಿಳ್ಕೊಳ್ಳೋಕೆ ಹೋಗಬೇಡಿ. ಏನು ಮಾಡಿದ್ದಾರೆ, ಅಂಶ ಸಾಮರ್ಥ್ಯಾಂಶಾಂಶಮೇ ಮಾತ್ರ ಪ್ರಾದುಶ್ಚಕ್ರೆ ಜಗದ್ಗುರು ಅಂತ ಹೇಳಿದ್ದಾರೆ ಆಚಾರ್ಯ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೆಲ್ಲ ಚೂರು ಎಫರ್ಟ್ಲೆಸ್ ಆಗಿ ನಮ್ಮಲ್ಲೇ ಕಾಣ್ತೇವೆ. ಈಗ ಒಂದು ಚಿಕ್ಕ ಕಡ್ಡಿ ತೆಗೆದು ಹಾಕಬೇಕು, ಎಷ್ಟು ಎಫರ್ಟ್ಸ್ ಹಾಕ್ತಾನೆ, ನೀವು ಸೊಪ್ಪಿನ ಎತ್ತಬೇಕು ಜಾಸ್ತಿ ಆಯ್ತು, ಹಂಡೆ ಎತ್ತಬೇಕು ಜಾಸ್ತಿ ಆಯ್ತಾ, ಅಂಶಾಂಶ ಜಸ್ಟ್ ಹೀಗಂದ್ರೆ ಸಾಕು. ಅದು ಪರಮಾತ್ಮ ಇಷ್ಟೆಲ್ಲ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ, ಎಫರ್ಟ್ಲೆಸ್ ಅಂತ ಅರ್ಥನೇ ಹೊರತು ಪರಮಾತ್ಮನ ರೂಪಗಳೇ ಈ ರೀತಿ ದೇವತೆ ರಂಗಾದಿಗೆ ಹುಟ್ಟುಬಿಟ್ಟು ಅಂತ ಅರ್ಥ ಅಲ್ಲ. ಈ ರೀತಿ ಪದನ ಉಪಯೋಗಿಸ್ತಾರೆ. ಇದೊಂದು ಅಂಶ ಅಲ್ಲ, ಅದು ಸಮುದ್ರದ ಮುಂದೆ ಕೆರೆ ಏನಲ್ಲ, ಅದ್ರ ವಂಶ ಅಲ್ಲ. ಇಲ್ಲಿ ಅಂಶ ಅಲ್ಲ ಅಂತ ಹೇಳಿದ್ರೆ ಈ ರೀತಿ ಅರ್ಥ ಅಲ್ಲ, ಇದು ಚಿಕ್ಕ ಭಾಗನೂ ಆಗ್ಲಿಕ್ಕೆ ಸಾಧ್ಯ, ಅಷ್ಟು ದೊಡ್ಡದು ಸಮುದ್ರ ಅಂತ ಅರ್ಥನೇ ಹೊರತು ಇದಂತ ಅಲ್ಲ. ಅಥವಾ ಇದು ಜಸ್ಟ್ ಅಂಶ ಮಾತ್ರ, ಅದ್ರ ಮುಂದೆ ಜಸ್ಟ್ ಏನು ಅಂಶ, ನನ್ನ ಪಾದಧೂಳಿಗೂ ಸಾಟಿ ಅಲ್ಲ ಅಂತ ಹೇಳ್ತಾರೆ ಅವರು. ಪಾದಧೂಳಿಗೂ ಸಾಟಿ ಅಲ್ಲ, ಪಾದಧೂಳಿ ಸಾಟಿ ಆಗೋ ಪ್ರಶ್ನೆ ಇಲ್ಲ, ಈಕ್ವಲೆಂಟ್ ಪಾದಧೂಳಿನೂ ಆಗೋದಿಲ್ಲ. ಆ ರೀತಿ ಅರ್ಥ, ಈಕ್ವಲೆಂಟ್ ಎಂಬ ಅರ್ಥ. ಅದಕ್ಕೆ ಯಾವುದಕ್ಕೆ, ಯಾವುದೇ ಸಾಮರ್ಥ್ಯದ ಸಾಮರ್ಥ್ಯ, ಅಂಶಾಂಶ ಸಾಮರ್ಥ್ಯದ ಸಾಮರ್ಥ್ಯ ಅಂದ್ರೆ ಸ್ವಲ್ಪ ಶಕ್ತಿ ಇನ್ನೂ ಸ್ವಲ್ಪ ಶಕ್ತಿಯಿಂದ ಹುಟ್ಟಿಸಿಬಿಟ್ಟ. ಆ ಅರ್ಥ, ಇನ್ನೂ ಕಡಿಮೆ ಇನ್ನೂ ಕಡಿಮೆ, ಅಂಶಕ್ಕೆ ಅರ್ಥ ಅಂಶಾಂಶ. ಆ ರೀತಿ ಸಯೇವ ಪ್ರಥಮಂ ದೇವ ಕೌಮಾರಂ ಸರ್ಗಮಾಸ್ಥಿತಃ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಮಖಂಡಿತಂ. ಇನ್ನೊಂದು ರೂಪ ಇದೆ, ಸಯೇವ ಪ್ರಥಮಂ ದೇವ ಕೌಮಾರಂ ಸರ್ಗಂ ಆಸ್ಥಿತಃ. ಇದೇ ಪರಮಾತ್ಮನೇ ಕೌಮಾರ ಸರ್ಗವನ್ನು ಹೊಂದಿದ. ಸರ್ಗ ಅಂದರೆ ರೂಪ, ಕುಮಾರನ ರೂಪವನ್ನು ಸ್ವೀಕಾರ ಮಾಡಿದ. ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯ ಅಖಂಡಿತಂ. ಈ ರೂಪದಿಂದ ಏನು ಮಾಡ್ತಾನೆ, ಅಖಂಡಿತವಾದ ಬ್ರಹ್ಮಚಾರಿ ರೂಪ ಇದೆ. ಈ ಕುಮಾರ ರೂಪಕ್ಕೆ ಏನಂತ ಹೆಸರು, ಬ್ರಹ್ಮಚಾರಿ ರೂಪ ಇದೆ. ಅದನ್ನು ಹೇಳ್ತಾರೆ, ಸೈವ ಪದ್ಮನಾಭೋ ದೇವ ಪ್ರಥಮಂ ಸ್ವಸ್ಮಾದೇವ ಕೌಮಾರಂ ಸರ್ಗಂ ಸನತ್ಕುಮಾರಾಭಿಧಂ ಅವತಾರಂ ಆಸ್ಥಿತಃ. ಸನತ್ಕುಮಾರ ಎಂಬ ರೂಪವನ್ನು ಸ್ವೀಕಾರ ಮಾಡದ. ಇಲ್ಲಿ ಹುಷಾರಾಗಿರ್ಬೇಕು, ಆ ಸನತ್ಕುಮಾರರು ಬೇರೆ, ಈ ಸನತ್ಕುಮಾರ ಬೇರೆ. ಅರ್ಥ ಆಯ್ತಾ, ಈ ಸನತ್ಕಾರ ರೂಪವನ್ನು ಪರಮಾತ್ಮ ಏನು ಮಾಡ್ತಾನೆ, ಆ ರೂಪದಲ್ಲಿ ಇಡ್ತಾನೆ. ಪೃಥುರೂಪವನ್ನು ಪೃಥುನೊಳಗೆ ಹೇಗಿಡ್ತಾನೋ, ಸನತ್ಕುಮಾರ ದೇವ್ರ ರೂಪ ಒಂದಿದೆ. ಹೇಗೆ ಬ್ರಹ್ಮ ಅಂತ ಪರಮಾತ್ಮನ ರೂಪ ಇದೆ, ಶಿವ ಅಂತ ಪರಮಾತ್ಮನ ರೂಪ ಇದೆ, ಆ ಬ್ರಹ್ಮರೂಪವನ್ನು ಎಲ್ಲಿಡ್ತಾನೆ, ಬ್ರಹ್ಮದೇವರಲ್ಲಿ ಇಡ್ತಾನೆ. ಶಿವರೂಪವನ್ನು ಇಡ್ತಾನೆ, ಶಿವನೊಳಗೆ ಇಡ್ತಾನೆ. ಅದೇ ರೀತಿ ಕುಮಾರ್ ಸನತ್ಕುಮಾರ ರೂಪವನ್ನು ಎಲ್ಲಿಡ್ತಾನೆ, ಸನತ್ಕುಮಾರ್ ಒಳಗೆ ಇಡ್ತಾನೆ. ಈ ಸನತ್ಕುಮಾರ್ ಇವರು ಇವರ ಅರ್ಥ ಬರೋದು, ಉಳಿದವರು ಏನು ಮಾಡಿಬಿಡ್ತಾರೆ, ಸನತ್ಕುಮಾರೇ ನಾರಾಯಣ ಬಂತಲ್ಲ ನೋಡಿದ್ರೆ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ. ಕ್ಲಿಯರ ತಪ್ಪು ತಿಳ್ಕೊಂಡಿದೆ, ಅದು ಕ್ಲಿಯರ್ ಆಗಿದೆ, ತಪ್ಪು ಕ್ಲಿಯರ್ ತಿಳ್ಕೊಂಡಿದ್ದಾರೆ ಅಷ್ಟೆ. ಸಯೇವ ಪದ್ಮ ಪೂರ್ಣಮಪಿ ಸನತ್ಕುಮಾರಾಭಿಧಂ ಅವತಾರಂ ಆಸ್ಥಿತಃ ಬ್ರಹ್ಮ ಬ್ರಹ್ಮಿತಃ ಸ್ವತಃ ಪೂರ್ಣೋಪಿ. ಪರಮಾತ್ಮ ಎಂಥವನು ಅಂದರೆ ಸ್ವತಃ ಪೂರ್ಣ. ಆದರೆ ಏನು ಮಾಡ್ತಾನೆ, ಲೋಕ ಶಿಕ್ಷಣಕ್ಕೋಸ್ಕರ ಶಿಷ್ಟಜನ ಶಿಕ್ಷಣಾಯ ಅನ್ಯೇರ್ ದುಶ್ಚರಂ ಬ್ರಹ್ಮಚರ್ಯಂ ಅಖಂಡಿತಂ ಅಪ್ರತಿಹತಂ ಯಥಾಭವತಿ ತಥಾ ಚತತ್ಕಾರ ಇತ್ಯನ್ವಯ. ಆದ್ದರಿಂದ ಬ್ರಹ್ಮಚಾರ್ಯ ರೂಪವನ್ನು ತೋರಿಸಿದ ರೂಪ ಇದು. ಬ್ರಹ್ಮಚಾರ್ಯ ಆಶ್ರಮ ಹೇಗಿರಬೇಕು ಅಂತ ತೋರಿಸಿದ ರೂಪ ಯಾವುದು, ಈ ಸನತ್ಕುಮಾರ ರೂಪ. ಅದು ಮತ್ತೆ ಬರೀತಾರೆ, ಸನತ್ಕುಮಾರೋ ಅನ್ಯ ಸನಕಾದಿಷು ಪಠಿತ. ಸನಕಾದಿರತಕ್ಕ ಸನತ್ಕುಮಾರರು ಬೇರೆ, ಇವರು ಬೇರೆ. ಆ ನೋಡ್ ತಿಳ್ಕೊಳ್ಳೋದವರೆಗೆ ಪದಿತಿ ಆಗತ್ತೆ. ಸಯೇವ ಪ್ರಥಮಂ ದೇವ ಕೌಮಾರಂ ಸರ್ಗಮಾಸ್ಥಿತ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯ ಅಖಂಡಿತಂ ದ್ವಿತೀಯಂತು ನಾರಾಯಣ ಕವಿತೆಯಲ್ಲಿ ಬರುತ್ತೆ. ಸನತ್ ಕುಮಾರೋ ಅವತು ಮಾಂ ಕಾಮದೇವಾತ್ ಅಂತ ಹೇಳ್ತಾರೆ. ಆ ಸನತ್ ಕುಮಾರ ರೂಪ ಇದು ಇದು ಅವರೇನು ಮೂರುವರೆ ಅರ್ಥ ಏನು ಬೇರೆ ಆ ಸನತ್ ಕುಮಾರ ಸ್ತೋತ್ರ ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ. ಆ ಸನತ್ ಕುಮಾರ ಸ್ತೋತ್ರ ಯಾತಕ್ಕೆ ಮಾಡಕ್ ಸಾಧ್ಯ ಇಲ್ಲ ಅಲ್ಲಿ. ನಾರಾಯಣ ಕವಿತೆಯಲ್ಲಿ ಸನತ್ ಕುಮಾರ ಯಾಕೆ ಬರ್ತಾರೆ ಮತ್ತೆ? ಹೌದಲ್ಲ, ಇರಲೆವೆಂಟ್ ದೇವರಿ ಶಿವರ್ಯ ಪುರುಷಾಂತರಾಚಾರಾತ್ ಅಂತ ಬರುತ್ತೆ. ದೇವರಿ ಶಿವ ನಾರದ ಅಂತ ಅರ್ಥ ಬಂದ್ಬಿಡ್ತಾರೆ ಅದಕ್ಕೆ. ನಾರಾಯಣ ಕವಿತೆ ನಾರದರು ಯಾಕೆ ಬರ್ತಾರೆ? ದೇವರಿ ಶಿವರ್ಯ ಅಂದ್ರೆ ಯಾವುದದು? ಐತರೇಯ ರೂಪ, ಮಹಿದಾಸ ರೂಪ ಅಂತ ಅರ್ಥ ಬರುತ್ತೆ. ಅಂದ್ರೆ ಸಂಬಂಧಪಡದಿದ್ದ ವಿಚಾರ ಅರ್ಥ ಮಾಡ್ಕೊಂಡ್ಬಿಟ್ರೆ ತಪಾಸ ಅಪಾರ್ಥ ಆಗತ್ತೆ. ದ್ವಿತೀಯಂತು ಭವ ಯಾಸ್ಯ ರಸಾತಲಗತಾಂ ಮಹೀಂ ಉದ್ಧರಿಷ್ಯನ್ನುತ ಉಪಾದತ್ತ ಯಜ್ಞೇಶ ಸೌಕರಂ ವಪುಹು. ದ್ವಿತೀಯಂತು ಭವಾಯ ಅಸ್ಯ ರಸಾತಲಗತಾಂ ಮಹೀಂ ಉದ್ಧರಿಷ್ಯನ್ ಉಪಾದತ್ತೇ ಯಜ್ಞೇಶ ಉಪಾದತ್ತ ಯಜ್ಞೇಶ ಸೌಕರಂ ವಪುಹು. ಆಮೇಲೆ ಇದೇ ರೂಪದಿಂದ ಮತ್ತೇನು ಮಾಡ್ತಾನೆ? ಭವಾಯ ಲೋಕ ಅಸ್ಯ ಭವಾಯ ಲೋಕದ ಕಲ್ಯಾಣಕ್ಕೋಸ್ಕರ ರಸಾತಲಗತಾಂ ಮಹೀಂ ರಸಾತಲದಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನು ಉದ್ಧರಿಷ್ಯನ್ ಉಪಾದತ್ತೆ ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಸೌಕರಂ ವಪುಹು ಉಪಾದತ್ತೆ. ಸೌಕರಂ ವಪುಹು, ಸೌಕರ ಅಂದ್ರೇನು? ವರಾಹ, ವರಾರೂಪವನ್ನು ಸ್ವೀಕಾರ ಮಾಡಿದ. ರಸಾತಲಗತಾಂ ಮಹೀಂ ಉದ್ಧರಿಷ್ಯನ್ ಉದ್ಧರ್ತು ಕಾಮೋ ಯಜ್ಞೇಶ. ಇದಕ್ಕೇನಂತ ಹೆಸರು? ಯಜ್ಞವರಾಹ ಅಂತ ಹೆಸರು. ಅದಕ್ಕೆ ಯಜ್ಞೇಶ ಅಂತ ಕರೀತಾರೆ. ಯಜ್ಞವರಾಂಗ ಸೂಕರ ರೂಪಕ ದಾನವ ಶತ್ರು ಅದಕ್ಕೆ ಯಜ್ಞವರಾಂಗ, ಅದಕ್ಕೆ ಯಜ್ಞೇಶ ಅಂತ ಹೆಸರು. ಯಜ್ಞೇಶ ಶ್ರೀ ನಾರಾಯಣೋ ಅಸ್ಯ ಜಗತಃ ಭವಾಯತು ಸ್ಥಿತ್ಯರ್ಥಮೇವ ಸೌಕರಂ ಸೂಕರಸ್ಯ ವರಾಹಸ್ಯ ವಿದ್ಯಮಾನಂ ವಪುಹು ಉಪಾದತ್ತ ಇತ್ಯನ್ವಯ. ರೂಪವನ್ನು ತಗೊಂಡ ಅಷ್ಟೇ ಹೊರತು ಸೃಷ್ಟಿ ಮಾಡದ ಅಲ್ಲ, ತಗೊಂಡ ಅಷ್ಟೇ ಆ ರೂಪವನ್ನು. ಭಕ್ಷ್ಯರೂಪ ಮೊದಲು ಬಂದಿದ್ದಲ್ಲ, ಆಮೇಲೆ ಮತ್ಸ್ಯ ಹೇಳ್ತಾರೆ. ಅದ್ರ ಮತ್ಸ್ಯರೂಪ ಆಮೇಲೆ ಬರೋದು. ನಮ್ಮ ಮತ್ಸ್ಯಕುರ್ಮ ವರಾಹ ಅಂತ ಲೆಕ್ಕ ಹಾಕ್ಬಾರ ಹಾಕ್ತೇವೆ. ದಶಾವತಾರದ ಕ್ರಮದಲ್ಲಿ ಆ ರೀತಿ ಲೆಕ್ಕ ಹಾಕ್ಬೇಕು. ಮೊದಲು ಪ್ರಾದುರ್ಭವಾದ ಮತ್ಸ್ಯಾವತಾರ ಅಲ್ಲ, ಯಾವುದು? ವರಾಹಾವತಾರನೇ. ಆ ಕುಮಾರಾವತಾರ ವರಾಹಾವತಾರ ಮುಂದೆ ಹೇಳ್ತಾರೆ. ಈಗ ತೃತೀಯಂ ಋಷಿ ಸರ್ಗಂ ವೈ ದೇವರ್ಷಿ ತ್ವಮುಪೇತ್ಯ ಸಹ ತತ್ರ ತಂತ್ರಂ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. ತೃತೀಯಂ ಋಷಿ ಸರ್ಗಂ ವೈ, ಮೂರನೇದು ಋಷಿ ರೂಪ ಅಂತ ಹೇಳ್ಬಿಟ್ರು. ಯಾವ ರೂಪ ಅದು? ದೇವರ್ಷಿತ್ವ ಉಪಯತ್ಯ ಸಹ ನಾರದರೇ ಅಂತ ಕರೆದ್ಬಿಡ್ತು. ನಾರದರೇ ಏನು? ಈ ನಾರಾಯಣ ಅಲ್ಲ. ದೇವರ್ಷಿ ಅಂದರೆ ಯಾರು? ಐತರೇ. ಐತರೇ ರೂಪ ಹೇಳ್ತಾ ಇದ್ದಾರೆ. ದೇವರ್ಷಿತ್ವ ಉಪೇತ್ಯ ಸಹ ದೇವಾನಂ ಋಷಿತ್ವ ದೇವರ್ಷಿತ್ವ, ದೇವತೆಗಳಿಗೆ ಜ್ಞಾನ ಕೊಡತಕ್ಕಂಥ ರೂಪ ಅಂತ ಅರ್ಥ. ಇವರೇನು ತಿಳ್ಕೊಂಡ್ಬಿಟ್ರು? ದೇವರ್ಷಿಣಾಮಸ್ಮಿ ನಾರದ ಅಂತ ಅಂತ ತಿಳ್ಕೊಂಡ್ಬಿಟ್ರು. ತತ್ರ ತಂತ್ರಂ ಸಾತ್ವತ ಮಾಚಷ್ಟ, ಈ ರೂಪದಿಂದ ಏನ್ ಮಾಡ್ತಾನೆ? ಸಾತ್ವತ ತಂತ್ರವನ್ನು ಉಪದೇಶ ಮಾಡ್ತಾ ಇದ್ದಾನೆ. ನೈಷ್ಕರ್ಮ್ಯಂ ಕರ್ಮಣಾಂ ಯತಃ, ಅದರಿಂದ ಏನಾಗುತ್ತೆ? ಕರ್ಮಣಾಂ ನೈಷ್ಕರ್ಮ್ಯಂ ಯತಃ, ಆ ಕರ್ಮ ಅಂತ ಕರ್ಮಾಚರಣೆ ಮಾಡಿದ್ರೆ ನೈಷ್ಕರ್ಮ್ಯ ಅಂದ್ರೆ ಮೋಕ್ಷ, ಅಥವಾ ಕರ್ಮಣಾಂ ಮೋಕ್ಷ, ಕರ್ಮಬಂಧನ ಪರಿಹಾರಕ್ಕೆ ಕಾರಣವಾಗತಕ್ಕಂತಹ ಸಾತ್ವತ ತಂತ್ರವನ್ನ ಉಪದೇಶ ಮಾಡಿದ ರೂಪ ಈ ಮಹಿದಾಸ ರೂಪ. ಅದು ಬೇರೆ ಪಂಚರಾತ್ರ ನಾರಾಯಣ ರೂಪದಿಂದ ಹೇಳಿತ್ತು. ಋಷಿಸು ಸರ್ಗೋ ಅಭಿವ್ಯಕ್ತಿ ಎಸ್ ಸತೋಕ್ತ. ಋಷಿ ಸರ್ಗ ಅಂದ್ರೇನು? ಋಷಿ ರೂಪದ ಸೃಷ್ಟಿ ಅಂತ ಅರ್ಥ. ಋಷಿ ರೂಪದ ಅವತಾರ. ಋಷೀಣಾಂ ಸ್ವಭಾವೋ ಎಸ್ ಸವ, ಅಥವಾ ಋಷಿಗಳ ಸ್ವಭಾವ ಯಾರಿಂದನೋ ಆ ರೂಪ. ತಂ ತೃತೀಯಂ ಮಹಿದಾಸಾವಿದ ಅವತಾರ ಉಪೇತ್ಯ ದೇವಋಷಿ ತ್ವಂಚ ಉಪೇತ್ಯ ಸ ಭಗವಾನ್ ತತ್ರ ಅವತಾರೇ. ಇಲ್ಲಿ ತಂತ್ರಂ ಸಾತ್ವತಮಾಚಷ್ಟ ಅಂತ ಒಂದು ಪಾಠ, ತತ್ರ ಸಾತ್ವತಮಾಚಷ್ಟ ಅಂತ ಇನ್ನೊಂದು ಪಾಠ. ತತ್ರ ಅನ್ನೋ ಪಾಠ ಹಿಡಿದಿದ್ದಾರೆ ಮೂಲದೊಳಗೆ. ತತ್ರ ಅವತಾರೇ ಪಂಚರಾತ್ರಂ ನಾಮ ಗ್ರಂಥ ವಿಶೇಷ ಮಾಚಷ್ಟೇ ವ್ಯಾಖ್ಯಕ್ಯೋ. ಈ ಪಂಚರಾತ್ರ ಬೇರೆ, ಆ ಪಂಚರಾತ್ರ ಬೇರೆ ಅಂದ್ರೆ ಇಲ್ಲಿ ಹೇಳಿದ್ದು ಇದರಿಂದ, ಅದೇ ಹೇಳಿದ್ದು ನಾರದ ನಾರಾಯಣ ರೂಪದಿಂದ. ನಾರದ ಏತಿ ಶೇಷ, ಯಾರಿಗೆ ಹೇಳಿದ್ದು? ನಾರದರಿಗೆ. ಈ ದೇವಋಷಿ ರೂಪದ ವಿಶೇಷ ಶಿಷ್ಯನಾಗಿದ್ದರೆ ದೇವತೆಗಳಿಗೆ ನಾರದರು ಏನಂತ ಹೆಸರು ಬಂತು? ದೇವಋಷಿ ಅಂತ ಹೆಸರಾಯ್ತು ಅವರಿಗೂ ಕೂಡ. ಯತಃ ಸಾತ್ವತ ತಂತ್ರೋಕ್ತ ಅನುಷ್ಠಾನಾತ್ ಕರ್ಮಣಾಂ ನೈಷ್ಕರ್ಮ್ಯಂ ಮೋಕ್ಷ ಸಾಧನತ್ವಂ. ಇದನ್ನು ಸರಿಯಾಗಿ ಓದ್ಕೊಂಡ್ಬಿಟ್ರೆ ಏನಾಗುತ್ತೆ? ಕರ್ಮ ಮೋಕ್ಷ ಸಾಧನವಾಗುತ್ತೆ ಅಂತ ಅಂಥ ತಂತ್ರನ ಹೇಳ್ತಾರೆ ಆತ್ಮ ಹೇಳುತ್ತಾರೆ. ಕರ್ಮ ಆಕ್ಚುಲಿ ಏನದು? ಬಂಧಕ. ಬಂಧಕವಾಗತಕ್ಕಂಥ ಕರ್ಮ ಮೋಚಕವಾಗಲಿಕ್ಕೆ ಯಾವಾಗ ಸಾಧ್ಯ? ಈ ಉಪದೇಶವನ್ನು ಕೇಳಿದರೆ, ಮಹಿದಾಸ ರೂಪದ ಉಪದೇಶವನ್ನು ಕೇಳಿದಾಗ ಕರ್ಮ ಬಂಧಕವಾಗದೆ ಏನಾಗುತ್ತೆ? ಅದು ಮೋಚಕವಾಗುತ್ತೆ. ಸಾತ್ವತ, ಸಾತ್ವತ ಅಂತ ಹೇಳಿದರೆ ಸತ್ವೋ ಭಗವಾನ್, ವಿಶೇಷವಾಗಿ ಪರಮಾತ್ಮ ರೂಪ ಹೇಳತಕ್ಕಂತಹ ಸಾತ್ವ ಶಬ್ದಕ್ಕೆ ಒಂದು ಹೊರಗಿನ ಅರ್ಥ ಸತ್ವಗುಣೋಪೇತ ಅಂತ ಅರ್ಥ. ಇಲ್ಲಿ ಆ ಅರ್ಥ ಅಲ್ಲ, ವಿಶೇಷವಾಗಿ ಶುದ್ಧವಾದಂತಹ ಶ್ರೇಷ್ಠವಾದಂತಹ ಅಂತ ಅರ್ಥ. ಸಾತ್ವತ ಶಬ್ದ ಹಾಕಿದ್ದಕ್ಕೊಂದು ವಿಶೇಷ ಅರ್ಥ ಏನಾಯಿತು ಅಂದರೆ, ಅದ್ವೈತ ಮತ್ತಲ್ಲಿ ಪಂಚರಾತ್ರ ಏನದು? ಅಪ್ರಾಮಾಣಿಕ ಅಂತ ಕರೀತಾರೆ. ಸೊ ಸಾತ್ವತ ಪ್ರಾಮಾಣಿಕ ಅರ್ಥ ಆಯ್ತಾಗ ಸಾತ್ವಿಕ ಗ್ರಂಥ ಇದಲ್ಲ, ತಾಮಸಾದಿ ಗ್ರಂಥ ಅಲ್ಲ. ಅವರ ಏನು ಮಾಡ್ತಾರೆ, ಉತ್ಪತ್ತಿ ಸಂಭವ ಅಂದರೆ ಉತ್ಪತ್ತಿ ಅಧಿಕರಣ ಯಾವುದಕ್ಕೆ ಅಪ್ಲೈ ಮಾಡ್ತಾರೋ ಅವರು, ಪಂಚರಾತ್ರ ಅಪ್ರಾಮಾಣ್ಯ ಹೇಳಿಕೊಟ್ಟಿದೆ ಅಂತ ಹೇಳಿಬಿಡ್ತಾರೆ. ರಾಮಾನುಜರು ಪ್ರಂಚಾರ ಸಮರ್ಪಣೆ ಹೊಟ್ಟಿದೆ ಅಂತ ಹೇಳಿಬಿಡ್ತಾರೆ. ಎರಡೂ ಅಪ್ರಸಕ್ತ ಅಲ್ಲಿ, ಸಮರ್ಥನೂ ಅಪ್ರಸಕ್ತ, ನಿರಾಕರಣೆಯೂ ಅಪ್ರಸಕ್ತ. ನಿರಾಕರಣೆ ಅಪ್ರಸಕ್ತ ಅದು ಅಪ್ರಮಾಣ ಅಲ್ವೇ ಅಲ್ಲ. ಆದ್ದರಿಂದ ಸಮರ್ಥನೆ ಅಪ್ರಸಕ್ತ, ಆ ಪಾದಕ್ಕೆ ಕೊಡೋದಿಲ್ಲ ಅದು, ಅರ್ಥ ಆಯ್ತಾ, ಪಾದಕ್ಕೆ ಇರಲವೆಂಟ್ ಅದು, ಅರ್ಥ ಆಯ್ತಾ. ಆದ್ದರಿಂದ ಎರಡೂ ಸರಿಯಲ್ಲ ಅಂತ ಹೇಳಿದ. ತೃತೀಯಂ ಋಷಿ ಸರ್ಗಂ ವೈ ದೇವರ್ಷಿತ್ವ ಉಪೇತ್ಯ ಸಹ ತತ್ರ ತತ್ರ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಮ್ಯತಃ ತುರ್ಯಂ ಧರ್ಮ ಕಲಾ ಸರ್ಗೇ ನರ ನಾರಾಯಣೋ ಋಷಿ ಭೂತ್ವಾ ಆತ್ಮೋಪಶಮೋಪೇತಂ ಅಕರೋ ದುಶ್ಚರಂ ತಪಃ. ತುರ್ಯಂ ಅಂದ್ರೆ ನಾಲ್ಕನೇ, ಅದಕ್ಕೆ ತುರಿಯ ಆಶ್ರಮ ಸನ್ಯಾಸನೇ ಅಂತ ಕರೀತಾರೆ. ತುರಿಯ ನಾಲ್ಕನೇ ಆಶ್ರಮ ಅಂತೇಳಿ. ತುರ್ಯಂ ಮೂರನೇ ನಾಲ್ಕನೇ ರೂಪ ಯಾವುದು, ಧರ್ಮಕಲಾ ಸರ್ಗೇ ನರ ನಾರಾಯಣವು ಋಷಿ. ನರನಾರಾಯಣ ಋಷಿ ರೂಪದ ಅವತಾರವನ್ನು ಮಾಡ್ತಾನೆ ಪರಮಾತ್ಮ, ನರನಾರಾಯಣ ರೂಪಗಳನ್ನು ತೋರಿಸ್ತಾನೆ. ಭೂತ್ವಾ ಋಷೀಭೂ ನರನಾರಾಯಣೋ ಋಷೀಭೂತ್ವಾ ಆತ್ಮೋಪಶಮೋಪೇತಂ ಅಕರೋ ದುಶ್ಚರಂ ತಪಃ. ವಿಶೇಷವಾಗಿ ದುಶ್ಚರಂ ತಪ, ಉಳಿದವರಿಗೆ ಮಾಡಲಿಕ್ಕೆ ಅಸಾಧ್ಯವಾದ ತಪಸ್ಸನ್ನು ಮಾಡ್ತಾನೆ, ಉಳಿದವರಿಗೆ ಮಾಡಲಿಕ್ಕೆ ಅಸಾಧ್ಯವಾದ ತಪಸ್ಸನ್ನು ಮಾಡ್ತಾನೆ, ಅದು ವಿಶೇಷ. ಉಳಿದವರಿಗೆ ಮಾಡಲಿಕ್ಕೆ ಅಸಾಧ್ಯವಾದ ತಪಸ್ಸು ಯಾತಕ್ಕೆ ಎಂಬುದು ಏಕಾಸ್ಕಂದ ಹೇಳ್ತಾರೆ. ಇಂದ್ರದೇವರು ಏನು ಮಾಡಿಬಿಡ್ತಾರಾಗ, ನಾರಾಯಣ ರೂಪದ ತಪಸ್ಸನ್ನು ವಿಘ್ನ ಮಾಡಬೇಕು ಅಂತ ಹೇಳಿ ಅಪ್ಸರಿಯರ ಗುಂಪನ್ನೇ ಕಳಿಸ್ಬಿಟ್ಟು, ರಂಭಾದಿಗಳನ್ನು ಕಳಿಸಿಬಿಡ್ತಾರೆ. ಅವರೇ ಎಷ್ಟೆಷ್ಟು ಕುಣಿದು ಏನೇನೋ ಮಾಡ್ತಾರೆ. ಅವರೇನು ಪರಮಾತ್ಮ ಕಣ್ಣೆತ್ತು ನೋಡೋದಿಲ್ಲ, ಏನು ತಿಳ್ಕೊಂಡ್ಬಿಡ್ತಾರೆ ಇವರು, ನೋಡಿಲ್ಲ ಅಂತ ಕಾಣತ್ ಪಾಪ ಅಂತ ತಿಳ್ಕೊತಾರೆ. ಪರಮಾತ್ಮ ನಗ್ತಾನಾಗ ತಕ್ಷಣ ಗೊತ್ತಾಗಿದೆ, ಓ ನೋಡೇ ಮಾಡ ಮಧ್ಯ ಮಲಗಿದವರು ಮಾತಾಡಿದ್ರೆ ಬಂದು ನಕ್ಬಿಟ್ರೆ ಏನರ್ಥ, ಕೇಳ್ಕೊಂಡು ನಾಟಕ ಮಾಡ್ರೆ ಅವಾಗ ಗಾಬರಿ ಆಗಿಬಿಡುತ್ತವೆ. ಅವಾಗ ಕ್ಷಮೆ ಕೇಳ್ತಾರೆ ಪರಮಾತ್ಮ, ಕ್ಷಮಿಸಿಬಿಟ್ಟು ಅವ್ರನ್ನ ಊರ್ವಶನ ಸೃಷ್ಟಿ ಮಾಡಿ ಕಳಿಸ್ತಾರೆ. ಅದಕ್ಕೆ ದುಶ್ಚರಂ ತಪಃ. ಇಂದ್ರದೇವರು ಭಂಗ ಮಾಡಲಿಕ್ಕೆ ಹೊರಟಾಗ ಸಾಮಾನ್ಯವಾಗಿ ಏನಾಗಬೇಕಾಗಿತ್ತು, ವಿಘ್ನ ಆಗಬೇಕಾಗಿತ್ತು, ಆಗದೆ ಹೋಗಿದ್ದು ವಿಶೇಷ. ಅದಕ್ಕೆ ದುಶ್ಚರಂ ತಪಃ ಮಾತು ನೋಡಿ ಸುಮ್ಮನೆ ಮಾತು ಕಾಣಿಸುತ್ತೆ, ಏಕಾಸ್ಕಂದರೋದು ಬೇರೆ ಡೀಟೇಲ್ಸ್ ಸಿಗುತ್ತೆ. ಭೂತ್ವಾ ಆತ್ಮೋಪಶಮೋಪೇತಂ, ಯಾರದೋ ಉಪದೇಶ ಮಾಡಿದ್ದಾರೆ. ಶಮ ಅಂದರೆ ಶಾಂತಿ, ಮನ್ನಿಷ್ಠತ ತನ್ನಿಷ್ಠತ, ತನ್ನೊಳಗೆ ತಾನು ತಪಸ್ ಮಾಡಿದ್ದೇನೆ ಹೊರತು ಯಾರನ್ನೂ ಕುರಿತು ತಪಸ್ ಮಾಡಿದ್ದಲ್ಲ. ಮತ್ತೆ ನಾರಾಯಣ ಯಾರನ್ನು ಕುರಿತು ತನ್ನನ್ನೇ ಕುರಿತು ತಪಸ್ ಮಾಡ್ತಾರೆ. ಕೃಷ್ಣ ಏನು ಮಾಡಿದ್ರೆ, ಬೆಳಗ್ಗೆ ಬ್ರಹ್ಮೆ ಮುಹೂರ್ತದಲ್ಲಿ ಎದ್ದುಬಿಟ್ಟು ಏನು ಮಾಡ್ತೀನಿ ಅಂತ, ಕೃಷ್ಣ ಸ್ವಾತ್ಮಾನವೇವ ದಧ್ಯವು, ತನ್ನನ್ನೇ ಧ್ಯಾನ ಮಾಡ್ತಾ ಇದ್ದ. ಉಳಿದವರಿಗೆ ಧ್ಯಾನ ಮಾಡೋಕ್ಕೂ ತೋರಿಸ್ತಿದ್ದ, ತನಗೆ ತಾನೇ ಧ್ಯೇಯ ಆದ್ರಿಂದ ತನ್ನೇ ಧ್ಯಾನ ಮಾಡ್ಕೋತಾ ಇದ್ದ. ಅದಕ್ಕೆ ಆತ್ಮೋಪಶಮ ಅಂದ್ರೆ ಅರ್ಥ ಅದು. ಮುಂದೆ ಹೇಳ್ತಾರೆ, ಇತ್ಯಭಿಧಾಯ ತದವತಾರ ಪ್ರಯೋಜನ ಮಾಹ ಶ್ರುತ್ಯಾದಿ ನಾರದತ್ವ ಭೋ ಶೌನಕಾದಯ ತುರ್ಯಂ ಚತುರ್ಥಂ ಶೃಣುತ. ನಾಲ್ಕನೇ ರೂಪವನ್ನು ಕೇಳಿ, ಏನದು, ಸ ಪದ್ಮನಾಭ ಧರ್ಮನಾಮ್ನಿ ಭಗವತಿ ಕಲಾಸರ್ಗೆ ಸ್ವಾಂಶಾವತಾರೇ ನಾಮ್ನ ನರನಾರಾಯಣವು ಇತಿ. ಧರ್ಮ ಕಲಾಸರ್ಗ ಅಂದ್ರೇನು, ಧರ್ಮ ಅಂದ್ರೆ ಯಮಧರ್ಮನ ಪುತ್ರತ್ವೇನ ಅವತಾರ ಮಾಡಿದಂಥ ರೂಪ ಅಂತ ಅರ್ಥ. ಧರ್ಮ ಕಲಾಸರ್ಗ ಅಂದ್ರೆ ಅದು. ಇತಿ ಋಷೀಭೂತ್ವ ಅಗ್ನಲೋಕದೃಷ್ಟ್ಯ ಆತ್ಮನೋ ಅಂತಃಕರಣಸ್ಯ ಉಪಶಮೇನ ಅಧಿಕ ಶಾಂತ್ಯ ಉಪೇತಂ ಯುಕ್ತಂ ಅನ್ಯೈ ಕರ್ತುಂ ಅಶಕ್ಯಂ ತಪಃ ಅಕರೋದಿತಿ ಏಕಾನ್ವಯ. ಇಲ್ಲೇನು ಹೇಳಿದರು, ಅತ್ರ ಕಲಾಸರ್ಗ ಇತ್ಯುಕ್ತ ನಾರಾಯಣಸ್ಯ ಅವತಾರತ್ವಂ ನರೇತು ವಿಶೇಷಾವೇಶ ಏವೈತಿ ಜ್ಞಾತವ್ಯಂ. ಇಲ್ಲಿ ಕಲಾಸರ್ಗ ಅನ್ನೋ ಮಾತಿನ ಸ್ಪಷ್ಟೀಕರಣ ಕೊಡ್ತಾರೆ. ನೋಡೋದಕ್ಕೆ ಏನನ್ನಿಸ್ತು, ನರನಾರಾಯಣ ಎರಡು ನಾರಾಯಣ ಅಂತ ಹೇಳ್ಬಿಟ್ಟು, ಎರಡು ನಾರಾಯಣ ಅಲ್ಲ, ನಾರಾಯಣ ಒಂದೇ ಸಾಕ್ಷಾತ್ ರೂಪ. ನರ ಏನದು, ಶೇಷದೇವರು, ವಿಶೇಷ ಆವೇಶ ಇದೆಯೇ ಹೊರತು ಸಾಕ್ಷಾತ್ ರೂಪ ಅಲ್ಲ ಅನ್ನೋ ವಿಶೇಷವನ್ನು ತಿಳ್ಕೊಂಡಿರಬೇಕು. ಆಚಾರ್ಯರಿಗೆಲ್ಲ ಭಾಳ ವಿಶೇಷ ನೋಟ್ ಕೊಡ್ತಾರೆ ಭಾಗವತ ತಾತ್ಪರ್ಯದೊಳಗೆ, ಎಲ್ಲ ಪ್ರಮಾಣ ವಚನ ಕೊಡ್ತಾ ಹೊರಟುಬಿಡ್ತಾರೆ. ಅತ್ರ ತುರಿಯೇ ವಿಶೇಷಾವೇಶ ಏವ ಇತಿ ಗಾತವ್ಯ. ಆ ನರನೇ ಶೇಷ, ಶೇಷನೇ ಬಲರಾಮದೇವರು, ಆ ರೀತಿಯಾಗಿ ಮುಂದುವರಿಯುತ್ತಾರೆ. ನಾರಾಯಣನೇ ಈ ರೂಪ. ತುರ್ಯೇ ಇತಿ ಕೇಚಿತ್ ಪಠಂತಿ, ತುರ್ಯಂ ಧರ್ಮಕಲಾ ಸರ್ಗೆ ಅಂತ ಒಂದು ಪಾಠ ಇದೆ. ತುರ್ಯೇ ಅಂತ ಕೆಲವರು ಹೇಳ್ತಾರೆ, ತತ್ರ ತುರ್ಯೇ ಚತುರ್ಥೇ ಧರ್ಮಕಲಾ ಸರ್ಗೆ ಇತಿ ಸುಗಮೋ ಅನ್ವಯ. ಅನ್ವಯ ಸುಲಭ ಆಗುತ್ತೆ, ಏನು ಯೋಚನೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಇದು ಪಾಠಾಂತರವನ್ನು ಎಷ್ಟು ಉಲ್ಲೇಖ ಮಾಡ್ತಾರೆ, ವಿಜಯಧ್ವಜರ ಉದ್ದಕ್ಕೀಗಾಗಲೇ ಐದಾರು ಕಡೆ ಪಾಠಾಂತರ ಉಲ್ಲೇಖ ಮಾಡಿದರು. ಸೊ ಭಾಗವತ ಆಗಿನ ಕಾಲಕ್ಕೆ ಪಾಠಾಂತರವಾಗಿ ಹೋಗಿರೋದ್ರಿಂದ ಆಚಾರ್ಯರೇ ತೋರಿಸ್ತಾರೆ. ಯಾವುದೋ ಒಂದು ಹೇಳಿದಾಗ ಯಾವ್ದು ಪಾಠ ಅಂತ ಗೊತ್ತಾಗದೆ ಹೋದಾಗ ಅದು ನಿರ್ಣಯ ಮಾಡಿದ್ರಂತ ಬರುತ್ತೆ ಮಧ್ವಜರೊಳಗೆ. ಇದೇ ಪಾಠ ಅಂತ ಹೇಳಿದಾಗ ಅವ್ರು ಕೇಳ್ತಾ ಇಡೀ ಭಾಗವತ ಹೇಳಿಬಿಟ್ರು, ಐದನೇ ಸ್ಕಂದ ವಿಶೇಷ ಹೇಳಿದ್ರು, ಮೊದಲು ಕೇಳ್ತೇವೆ. ಅದಕ್ಕೆ ಪಾಠಾಂತರಕ್ಕೆ ಆಗಿನಿಂದ ಬಂದಿದೆ ಎಂಬುದು ಭಾರಿ ವಿಶೇಷ. ಸೊ ಪಾಠಾಂತರ ಯಾವಾಗಲೂ ಒಪ್ಪಬೇಕು, ತಪ್ಪಲ್ಲ. ಅಪಪಾಠ ಒಪ್ಪಬಾರದು. ಅಪಪಾಠ ಅಂದ್ರೆ ಏನು, ಅಪಾರ್ಥ ಕೊಡೋ ಪಾಪ ಅಪಪಾಠ. ಇದು ಅಪಾರ್ಥ ಕೊಡೋ ಪಾಠಗಳಲ್ಲ ಇವು, ಅರ್ಥ ವಿಶೇಷ ಕೊಡೋದು, ಆದ್ರಿಂದ ದೋಷ ಅಲ್ಲ. ಇದಕ್ಕೆ ವಿಶೇಷ ಅರ್ಥ ಬರುತ್ತೆ ಅಂತ ಹೇಳ್ತಾರೆ, ಸುಲಭವಾಗಿ ಬರುತ್ತೆ ಅಂತ ಹೇಳ್ತಾರೆ, ತಪ್ಪಿಲ್ಲ. ಬೇರೆ ಬೇರೆ ರೀಡಿಂಗ್ ಅಷ್ಟೇ, ಬೇರೆ ಬೇರೆ ರೀಡಿಂಗ್. ಅವರು ಹೇಳಿದರು, ಅವರು ತಿಳಿಸಿದರು, ಎಲ್ಲ ಒಂದೇ. ಅವ್ರು ಹೇಳಿದ್ರು ತಿಳಿಸಿದ್ರು ಎರಡೂ ಒಂದೇ. ಅವ್ರು ಹೇಳಿದ್ರು ಅವ್ರು ಹೇಳಿಲ್ಲ ಅಂದ್ರೆ ಪದ್ಧತಿ ಆಗುತ್ತೆ, ಅಪೋಸಿಟ್ ಮೀನಿಂಗ್ ಬಂದ್ಬಿಡುತ್ತೆ. ಅಂತ ಅಪಪಾಠಗಳು ಗೊತ್ತಾಯ್ತು, ಅಪಪಾಠಕ್ಕೂ ಪಾಠಾಂತರಕ್ಕೂ ವ್ಯತ್ಯಾಸ ಇದೆ. ಪಂಚಮ ಕಪಿಲೋ ನಾಮ ಸಿದ್ಧೇಶ ಕಾಲವಿಪ್ಲುತಂ ಪ್ರೋವಾಚಾಸುರಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ. ಐದನೇ ರೂಪ ಯಾವುದು? ಪಂಚಮಃ ಕಪಿಲೋ ನಾಮ, ಕಪಿಲಾವತಾರ ಇದು. ನಾರಾಯಣಾವತಾರ ಅಂದ್ರೆ ಕಪಿಲಾವತಾರ. ಸಿದ್ಧೇಶ ಕಾಲವಿಪ್ಲುತಂ, ಯಾವುದು ಸಿದ್ಧಾನಾಂ ಕಪಿಲೋ ಮುನಿ, ಅದಕ್ಕೆ ಸಿದ್ಧೇಶ, ಸಿದ್ಧೇಶ ಸಿದ್ಧೇಶ ಅಂತ ಹೆಸರಿಟ್ಟಿದ್ದಾರೆ. ಕಾಲವಿಪ್ಲುತಂ, ಕಾಲದಿಂದ ಕಾಲಬಲಾತ್ ನಾಶವಾಗಿದ್ದ ವಿಜ್ಞಾನ ಭಾನುಮತಿ ಕಾಲಬಲೇನ ವಿಪ್ಲುತ ಅಂದ್ರೆ ನಷ್ಟ. ಕಾಲೇನ ವಿಪ್ಲುತಂ, ಕಾಲೇನ ನಷ್ಟಂ, ಕಾಲಬಲದಿಂದಾಗಿ ಮರೆಯಾಗಿ ಹೋಗಿದ್ದಂತಹ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ. ತತ್ವ ಗ್ರಾಮ ಅಂದ್ರೆ ಸಮುದಾಯ, ತತ್ವ ಸಮುದಾಯವನ್ನು ನಿರ್ಣಯ ಮಾಡಿಕೊಡತಕ್ಕಂತಹ ಸಾಂಖ್ಯಂ ಸಾಂಖ್ಯಶಾಸ್ತ್ರವನ್ನು ಆಸುರಯೇ ಪ್ರೋವಾಚ. ಆಸುರಿ ಅಂತ ಶಿಷ್ಯನ ಹೆಸರು, ಅಸುರ ಹೇಳಿದ ಅಂತ ಅರ್ಥ ಮಾಡ್ಕೋಬಾರದು. ಆಸುರಿ ಅಂತ ಶಿಷ್ಯನ ಹೆಸರು, ಆಸುರಿ ಎಂಬ ಶಿಷ್ಯನಿಗೆ ಹೇಳಿದುಕೊಟ್ಟ, ಆಸುರಿ ಎಂಬ ಶಿಷ್ಯನಿಗೆ ತಿಳಿಸಿಕೊಟ್ಟ ರೂಪ ಇದು. ಪಂಚಮ ಅವತಾರೋಪಿ ಕಪಿಲೋ ನಾಮ ಇತ್ಯನ್ವಯ ಸಹ ಸಿದ್ಧೇಶ ಕಪಿಲ ಕಾಲಬಲೇನ ತಿರೋಹಿತಂ ತತ್ವಾನಾಂ ಚತುರ್ವಿಂಶತಿ ಸಂಖ್ಯಾಕಾನಾಂ ಗ್ರಾಮ ಸಮೂಹ ತಸ್ಯ ವಿಶೇಷ ನಿರ್ಣಯೋ, ವಿಶೇಷೇಣ ನಿರ್ಣಯೋ ಭಗವತ್ಪರತ್ವೇನ ಯಸ್ಮಿನ್ ತತ್ತಥೋಕ್ತಂ ಸಾಂಖ್ಯಂ ಭಗವದ್ಜ್ಞಾನ ಪ್ರತಿಪಾದನ ಪರಂ ವೇದಾರ್ಥ ಪರಿಭ್ರಮಿತಂ ನಾಮ್ನಾ ಆಸುರಯೇ ಸಚ್ಛಿಷ್ಯಾಯ ಪ್ರೋವಾಚೇತಿ ಪಶ್ಚಾದನ್ವಯ. ಆಸುರೇ ಬರೀ ಶಿಷ್ಯ ಅಂದ್ರೆ ಸಾಕಾಗ್ತಿತ್ತು, ಸಚ್ಛಿಷ್ಯ ಆಯ್ತು ಅಂತ ಕೇಳಿದ್ರಂತೆ. ಆಸುರದ ಹೆಸರಿದೆ ಅಂತ ತಿಳ್ಕೊಂಬಿಟ್ಟು ತಪ್ಪರ್ಥ ಮಾಡ್ಕೋಬೇಡಿ, ಒಳ್ಳೆ ಶಿಷ್ಯ ಅವನು ಅಂತ ಹೇಳಿದ್ರು. ಆಸುರೈ ಹಾ ಯಾರು ಈ ಕಪಿಲನೆ, ಈ ಕಪಿಲನೆ ಹೌದು. ಸಚ್ಛಿಷ್ಯಾಯ ಪ್ರೋವಾಚೇತಿ ಪಶ್ಚಾದನ್ವಯ. ಅತ್ರ ಅಗ್ನಲೋಕ ಪ್ರಸಿದ್ಧ ಸಾಂಖ್ಯಶಾಸ್ತ್ರ ಪ್ರಣೇತ ಕಪಿಲ ತಚ್ಛಿಷ್ಯ ಆಸುರಿಶ್ಚ ಅನ್ಯಯೇವೇತಿ ಸತಾಂ ಸಂಪ್ರದಾಯ. ಕಪಿಲರಿಬ್ಬರಿದ್ದಾರೆ ಅಂತ ಹೇಳಿದರು. ಕಪಿಲರಿಬ್ಬರಿದ್ದಾರೆ, ಕಪಿಲೋ ವಾಸುದೇವಾಖ್ಯ ತಂತ್ರಂ ಸಾಖ್ಯಂ ಜಗಾದ ಅಂಥೇಳಿ ಆಚಾರ್ಯ ಪ್ರಮಾಣ ವಾಕ್ಯವನ್ನು ಕೊಡ್ತಾರೆ. ಕಪಿಲರಿಬ್ಬರಿದ್ದಾರೆ, ಒಬ್ಬ ಕಪಿಲ ಯಾರು? ನಾರಾಯಣ ಕಪಿಲ. ಇನ್ನೊಬ್ಬ ಕಪಿಲ ಯಾರು ಅಂದರೆ ಡೂಪ್ಲಿಕೇಟ್ ಕಪಿಲ. ಆತ ಋಷಿ ಅಷ್ಟೇ, ಕಪಿಲ ಋಷಿ. ಆ ಋಷಿ ಏನು ಮಾಡ್ದ? ಆತ ಶಿಷ್ಯನಸರು ಕಪಿ ಆಸುರಿ ಅಂತಾನೇ, ಗೊತ್ತಾಯ್ತಾ? ಅದು ಎಲ್ಲ ಸೇಮ್. ಅದು ವರ ತಗೊಂಡಿದ್ದಂತ ಆತ. ಏನಂತ ಕೇಳಿದರೆ, ನನ್ನ ತಂದೆ ತಾಯಿ ಹೆಸರು ಒಂದೇ ಆಗಿರಬೇಕು, ಶಿಷ್ಯನ ಹೆಸರು ಒಂದೇ ಆಗಿರಬೇಕು, ತನ್ನ ಹೆಸರು ಒಂದೇ ಆಗಿರಬೇಕು, ತಾನು ಹೇಳೋ ಶಾಸ್ತ್ರದ ಹೆಸರು ಅದೇ ಆಗಿರಬೇಕು. ನೋಡಿ ಫುಲ್ ಕನ್ಫ್ಯೂಷನ್ ಬರುತ್ತೆ. ಡೂಪ್ಲಿಕೇಟ್ ನೋಟ್ ಹೇಗೋ ಹಾಗೆ, ಡೂಪ್ಲಿಕೇಟ್ ನೋಟ್ ಹೇಗಿರುತ್ತೆ? ಒರಿಜಿನಲ್ಗಿಂತ ಜೋರಾಗಿ ಕಾಣುತ್ತೆ ಒಂದ್ಸಲ, ಒಳ್ಳೆ ಫ್ರೆಶ್ ಆಗಿರುತ್ತೆ. ಇನ್ನೂ ಕೂಡ ಇಲ್ಲಿ ಹೆಚ್ಚು ಉಪಯೋಗಿಸಿರೋದಲ್ಲದ್ರೆ ನೀಟಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಖೋಟ, ನಂಬರ ಸಮೇತ ಕಾಪಿ ಹೊಡಿತ. ಆ ರೀತಿ 100% ಖೋಟ ತಂತ್ರ ಅಂದರೆ ಯಾವುದು? ಈ ಸಾಂಖ್ಯ, ಈ ಸಾಂಖ್ಯ ಇವತ್ತು ಸಾಂಖ್ಯ ಅಂತ ಏನು ಕರೀತಾರೆ, ಅದು ನಿಜವಾದ ಸಾಂಖ್ಯ ಅಲ್ಲ, ಅದು ಅದು ಖೋಟ ಸಾಂಖ್ಯ. ಬಟ್ ನೋಡೋದಕ್ಕೆ ಒಂದೇ ರೀತಿ, ಕಪಿಲ ಪ್ರವರ್ತಕ, ಕಪಿಲ ಸೂತ್ರಗಳು ಅಂತಲೇ ಕರೀತಾರೆ. ಶಿಷ್ಯ ಸಾಂಖ್ಯ ಕಾರ್ಯಕ್ರಮದಲ್ಲಿ ಬರುತ್ತೆ. ಯಾರು ಹೇಳಿದ್ದನ್ನ? ಆಸುರಿಗೆ ಹೇಳಿದ್ದು ಅಂತ ಹೇಳಿಬಿಟ್ಟು ನಾವು ಸಂಧ್ಯಾವನದಲ್ಲಿ ಬಂದ್ಮೇಲೆ ಹೇಳೋದಿಲ್ಲ. ಕಪಿಲ ಸ್ತೃಪ್ಯತು, ಆಸುರಿ ತೃಪ್ಯತು ಅಂತ ಹೇಳಬೇಕಾದ್ರೆ ಸಾಂಖ್ಯ ಇದು ಪಂಚಸಿಖ ಸ್ತೃಪ್ಯ ಅಲ್ಲ. ಅವ್ರು ಯಾರವರೆಲ್ಲ ಕೂಡ? ಕಪಿಲ ಶಿಷ್ಯರವರೆಲ್ಲ ಕೂಡ. ಪಂಚಸಿಖ ಅಂತ ಒಬ್ಬ ಹೆಸರು, ಆಸುರಿ ಎಂತ ಹೆಸರು, ಅವರೆಲ್ಲ ಎಂಥದ್ದವರು? ಆಸುರಿ ಹಿ ತೃಪ್ಯತು, ಶಿಷ್ಯ ಕಪಿಲ ರೂಪದ ಶಿಷ್ಯ. ಆದರೆ ಕಪಿಲ ಋಷಿ ಬೇರೆ, ಕಪಿಲ ಭಗವದ್ ಅವತಾರ ಬೇರೆ. ಸೊ ಆ ಸಾಂಖ್ಯ ಬೇರೆ, ಈ ಸಾಂಖ್ಯ ಬೇರೆ. ಸೊ ಇಬ್ಬರು ಕಪಿಲರಿದ್ದಾರೆ, ಸಜ್ಜನರ ಸಂಪ್ರದಾಯ ಅಂತ ಹೇಳಿಬಿಟ್ಟು ಆಚಾರ್ಯ ಕೊಟೇಷನ್ ಸ್ವಲ್ಪ ಬೇಕಾಷ್ಟಿದೆ. ಅದಕ್ಕೆ ಆಶ್ಚರ್ಯ ಅಂದರೆ, ಶಂಕರಾಚಾರ್ಯರು ಕೂಡ ತಮ್ಮ ಭಾಷ್ಯದೊಳಗೆ ಸ್ಮೃತ್ಯಧಿಕರಣ ಬರೀಬೇಕಾದ್ರೆ ಕಪಿಲರಿಬ್ಬರಿದ್ದಾರೆ ಅಂತ ಅವರು ಒಪ್ಕೊಂಡ್ಬಿಡ್ತಾರೆ. ಅನ್ಯಶ್ಚ ವಾಸುದೇವ ನಾಮನಃ ಸಕಲ ಪುತ್ರಾಣಾಂ ಪ್ರತಪ್ತು ಕಪಿಲಸ್ಯ ಸ್ಮರಣಾತ್ ಅಂತ ಹೇಳಿ. ಅನ್ಯಶ್ಯ ಇನ್ನೊಬ್ಬ ಇದ್ದಾರೆ, ಈ ಋಷಿ ಬೇರೆ ಅಂತ ಹೇಳ್ಬಿಟ್ಟು ಇದು ತಪ್ಪು ಅಂತ ಹೇಳಿ, ಅವರು ತಪ್ಪು ಅಂತ ಹೇಳ್ಬಿಡಿ. ಸಾಂಖ್ಯ ಮತ ಒಪ್ಪೋದಿಲ್ಲ, ಈ ಸಾಂಖ್ಯ ಮತ ಸರಿಯಲ್ಲ ಅಂತಾನೆ ಹೇಳ. ಪಂಚಮೋ ಅವತಾರೋಪಿ ಕಪಿಲೋ ನಾಮ ಇತ್ಯನ್ವಯ ಅದಿಷ್ಟು ಆಯ್ತು. ಸಚ್ಚ ಆಸುರಿಶ್ಚ ಅನ್ಯಯವೇತಿ ಸತಾಂ ಸಂಪ್ರದಾಯ. ಈ ಕಪಿಲನೇ ಹೌದು. ಪಂಚಮ ಕಪಿಲೋ ನಾಮ ಸಿದ್ಧೇಶ ಕಾಲವಿಪ್ಲುತಂ ಪ್ರೋವಾಚಾಸು. ಇದರಿಂದ ಏನು ಗೊತ್ತಾಯ್ತು? ಕಾಲವಿಪ್ಲುತಂ ಅಂತ ಹೇಳಿದ್ರಿಂದ ಕಾಲ ಕಡಿತಾ ಹೋದಂತೆ ಏನಾಗುತ್ತೆ? ತತ್ವ ಲೋಪ ಆಗುತ್ತೆ ಯಾವಾಗಲೂ ಕೂಡ. ಅದಕ್ಕೆ ಪ್ರಸಾರ ಮಾಡೋದು ಯಾತಕ್ಕೆ ಅಂತ ಕೇಳಿದ್ರೆ, ಕಾಲ ಎದುರಿಸ್ಬೇಕು. ಅರ್ಥ ಆಯ್ತಾ? ಈಗ ಕಾಲಕ್ಕೆ ಕಾಲಬಲದಿಂದ ನಾಶವಾಗೋದನ್ನು ಕಾಲಕಾಲಕ್ಕೆ ಜ್ಞಾನಿಗಳು ಬಂದು ಏನ್ ಮಾಡ್ತಾ ಹೋಗ್ತಾರೆ? ಮತ್ತೆ ಪ್ರಸಾರ ಮಾಡಿ ಮಾಡಿ ಅದನ್ನು ಉಳಿಸ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಈಗ ಏನ ರಿವೈವ್ ಮಾಡ್ತಾರೆ, ಅದು ಮುಖ್ಯವಾದ ಕೆಲಸ. ಆದ್ರಿಂದ ಯಾವಾಗಲೂ ಕೂಡ ಒಂದು ಆಗೋಯ್ತಲ್ಲ ಅಂತ ಬಿಡ್ಲಕ್ಕೆ ಹೋಗ್ಬಾರ್ದು. ಇವತ್ತು ಎಷ್ಟೇ ಅಕ್ಕಿ ಇದ್ದು ದಿವಸ ಅಡಿಗೆ ಮಾಡಬೇಕು, ಇದು ಕಾಲ ವಿಪ್ಲುತ. ಅದು ಮೂರು ದಿವಸಕ್ಕೆ ಏನಾಗುತ್ತೆ? ಕಳಿಸಿ ಹೋಗ್ಬಿಡುತ್ತೆ. ಮತ್ತೇನು ಮಾಡಬೇಕು? ಬೇರೆ ಅಡಿಗೆನೆ ಮಾಡಬೇಕು. ಇಲ್ಲದವ್ರ ಎಲ್ಲ ತಂದೆ ತಾಯಿ ಮಕ್ಕಳಿಗೆ ಮೊಮ್ಮಗಳು ಅಡಿಗೆ ಮಾಡಿಟ್ಟು ಹೋಗ್ಬಿಟ್ರೆ ಗತಿ ಏನಾಗ್ತಿತ್ತು? ಸಾಧ್ಯನೇ, ಎಲ್ಲರೂ ಆಯಾ ಕಾಲಕ್ಕೆ ಮಾಡ್ಕೋಬೇಕು. ನಾನು ಹಾಗೇನೆ, ಜ್ಞಾನ ಫ್ರೆಶ್ ಮಾಡ್ಕೋಬೇಕು. ಮತ್ತೆ ತಮ್ಮ ಸಾಧನೆ ಅವತ್ತಿನ ಅಡಿಗೆ ಅವತ್ತಾಗೇನೋ, ಆಯಾ ಕಾಲಕ್ಕೆ ಜ್ಞಾನ ಏನು ಮಾಡಬೇಕು? ರಿವೈವ್ ಮಾಡ್ಕೊಂಡು ಉಪದೇಶ ಮಾಡ್ಕೋಬೇಕು. ಹಿಂದೆ ಅವ್ನು ಮಾಡಿದ್ರೆ ಹಿಂದೆ ಅವ್ನ ಕೂತ್ಕೊಂಡ್ಬಿಟ್ಟರೆ ಅದು ಬಿಟ್ಟು ಹೋಗ್ಬಿಡುತ್ತೆ ಆಮೇಲೆ. ಹ್ಞೂ. ಯಾವ್ದು ಯಾವುದು? ಈ ವರಾವತಾರ ಬಂತಲ್ಲ, ಒಂದು ಬಂತಲ್ಲ ಈಗಾಗಲೇ. ಕ್ರಮ ಬೇತ್ರ ಇದೇನೆ ಇಲ್ಲಿ ಹೇಳೋದೇ ಕ್ರಮ. ನಾ ಹೇಳೋ ಕ್ರಮ ಮತ್ಸ್ಯಾದಿಗಳು ಅಂತ ಹೇಳೋ ಕ್ರಮ ಬೇರೆ, ಹೇಳೋ ಕ್ರಮ ಅದು. ಅವತಾರ ಮಾಡಿದ ಕ್ರಮ ಅದಲ್ಲ, ಮತ್ಸ್ಯಕುರ್ಮಾದಿ ರೀತಿಯಲ್ಲಿ ಅವತಾರ ಮಾಡಿದ್ದಲ್ಲ. ಅರ್ಥ ಆಯ್ತಾ? ದಶಾವತಾರ ಲಿಸ್ಟ್ ಆಗಿರೋದು. ಅವತಾರ ಕ್ರಮ ಇದೇನೆ, ವರಹಾವತಾರ ದಶಾವತಾರ ವರಹಾವತಾರನೇ ಹೇಳ್ತಿರೋದು. ವರಹಾವತಾರ ಬೇರೆ, ವರಹಾವತಾರ ದಶಾವತಾರ ವರಹಾವತಾರನೇ ಬಂದಿರೋದು. ಉಳಿದೆಲ್ಲ ಬರುತ್ತೆ ಈಗ, ಉಳಿದ ನರಸಿಂಹ ಎಲ್ಲ ಬರುತ್ತೆ ಇದ್ರೊಳಗೆ, 24 ಎಲ್ಲ ಹೇಳ್ಬಿಡ್ತಾರೆ. ಅದು ಬೇರೆ, ಶ್ವೇತ ವರಾಹ ಯಜ್ಞ ವರಾಹ ಅಂತ ಹೇಳ್ತಾರೆ. ವರಾಹ ರೂಪ, ಎರಡು ವರಾಹ ರೂಪಗಳು ಅಷ್ಟವ್ರದ್ದು ವರಾಹನೇ. ದಶಾವತಾರ ಎರಡೂ ಸೇರುತ್ತೆ. ಪ್ರೋವಾಚಾಸ ಯಾರು? ಸಿದ್ಧಾನಾಂಬೀಶ ಸಿದ್ಧೇಶ ಯೋಗೇಶ್ ಹತ್ರ ಯೋಗೇಶ್ವರ ಕೃಷ್ಣ ಇದ್ದಾರೆ. ಸಾಂಖ್ಯ ಸಿದ್ಧರಾಗಲಿ ಈಶ ಒಡೆಯ ಅಂತ ಅರ್ಥ. ಆ ಯೋಗಿಗಳಿಗೆ ಒಡೆಯ ಯೋಗೇಶ್ವರ, ಸಿದ್ಧರಿಗೆ ಒಡೆಯ ಸಿದ್ಧೇಶ್ವರ. ಅದು ಸಿದ್ಧಾನಾಂ ಕಪಿಲೋಮುನಿ ಎಂಬುದನ್ನು ಹೇಳ್ತಾರೆ ಅಲ್ಲಿ. ವಿವಿಧ ರೂಪದಲ್ಲಿ ಸಿದ್ಧೇಶ ಶಬ್ದಕ್ಕೆ ವ್ಯಾಖ್ಯಾನ ಅದು, ಅವರೊಳ ಸನ್ನಿಧಾನ ಇಟ್ಟಿರ್ತೇನೆ ಅಂತ ಅರ್ಥ. ಷಷ್ಟಪತ್ರೇರಪತ್ಯತ್ವಂ ವೃತಃ ಪ್ರಾಪ್ತೋ ಅನಸೂಯಯ ಅನ್ವೀಕ್ಷಿಕೀ ಮಲರ್ಕಾಯ ಪ್ರಹ್ಲಾದಾದಿಭ್ಯ ಭೂಚಿವಾನ್. ಷಷ್ಟಂ ಅತ್ರೇರಪತ್ಯತ್ವಂ ವೃತಃ ಪ್ರಾಪ್ತಃ ಅನಸೂಯಯ. ಅತ್ರೇಹೇ ಅಪತ್ಯಂ ಅನಸೂಯಯ ವೃತಃ. ಅನಸೂಯೆಯಿಂದ ವಿವಾಹಿತವಾದಂತಹ ಅತ್ರಿಮುನಿಗಳ ಪುತ್ರತ್ವನ ಅವತಾರ ಮಾಡಿದ ರೂಪನೇ ಆರನೇ ರೂಪ. ಯಾವುದದು? ದತ್ತಾತ್ರೇಯ ರೂಪ. ಅನ್ವೀಕ್ಷಿಕಿ ಮಲರ್ಕಾಯ, ತರ್ಕವಿದ್ಯೆಯನ್ನ ನ್ಯಾಯವಿದ್ಯೆಯನ್ನ ಅಲರ್ಕ ಎಂಬ ಮುನಿಗೆ, ರಾಜನಿಗೆ, ಮತ್ತು ಪ್ರಹ್ಲಾದಾದಿಭ್ಯ ಪ್ರಹ್ಲಾದಾದಿಗಳಿಗೆ ಉಪದೇಶ ಮಾಡಿದ ರೂಪ ಇದು. ದತ್ತಾತ್ರೇಯ ರೂಪದಿಂದ ಪರಮಾತ್ಮ ಏನ್ ಮಾಡ್ತಾನೆ, ಈ ರೀತಿ ತರ್ಕವಿದ್ಯೆಯನ್ನ, ಅದು ಸಾಂಖ್ಯವಿದ್ಯೆ ಇದು, ತರ್ಕವಿದ್ಯೆ ಇದು. ತರ್ಕವಿದ್ಯೆ ಇನ್ನೊಂದು ಹೆಸರು, ಅದಕ್ಕೆ ಯೋಗವಿದ್ಯೆನೂ ಹೌದು, ಅದನ್ನು ಹೇಳ್ಕೊಡ್ತಾ ಇದ್ದಾನೆ. ಯಹ ಪದ್ಮನಾಭ ಅನಸೂಯಯ ಅತ್ರಿಪತ್ನ್ಯಾ ಮೃತಃ. ಅತ್ರಿಪತ್ನ್ಯ ಅನಸೂಯಯ ಅತ್ರಿಪತ್ನ್ಯಾ ವೃತಃ. ಅತ್ರೇ ಹೇ ಋಷೇ ಅನಸೂಯಾಯ ಅಪತ್ಯತ್ವಂ ಪ್ರಾಪ್ತ. ಅನಸೂಯೆಯಲ್ಲಿ ಪುತ್ರತ್ವೇನ ಅವತ್ತು, ಅಪತ್ಯ ಅಂತ ಸಂತತಿ ಅಂತ ಅರ್ಥ. ಅನ್ವೀಕ್ಷಿಕಿಂ ತರ್ಕವಿದ್ಯಾ ಮಲರ್ಕಾಯ ಶಿಷ್ಯಾಯ ಪ್ರಹ್ಲಾದಾದಿಭ್ಯಶ್ಚ ಊಚಿವಾನ್. ತಮ್ಮ ಅವತಾರಂ ಷಷ್ಠಂ ವಿತ್ತ. ಅವತಾರವನ್ನು ಆರನೇದು ಅಂತ ತಿಳಿರಿ ಅಂತ ಹೇಳ್ತಾರೆ. ದತ್ತಾತ್ರೇಯ ರೂಪ ಆರನೇ ರೂಪ, ಅದರ ಕೃತ ಅವತಾರ ಮಾಡಿದ್ದು ಅತ್ರಿಯ ಮನಸೂಯರ ನಿಮಿತ್ತದಿಂದ. ಅನ್ವೀಕ್ಷಿಕಿ ವಿದ್ಯೆಯನ್ನು ಹೇಳಿದ್ದು. ಪ್ರಧಾನ ಶಿಷ್ಯ ಅಲರ್ಕ, ಮುಂದೆ ಕಾಲಕಾಲಕ್ಕೆ ಪ್ರಹ್ಲಾದಾದಿಗಳು, ವಿಶೇಷವಾಗಿ ಕರ್ತವೀರ್ಯ ಅರ್ಜುನ. ವಿಷ್ಣುವರ್ ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗವೀರ್ಯವಾನ್ ಅಂತ ನಿರ್ಣಯದಲ್ಲಿ ಹೆಸರು ಹೇಳಿದ್ದಾರೆ. ದತ್ತಾತ್ರೇಯರುದು ಉಪಾಸಕ, ಕರ್ತವೀರ್ಯ ಅರ್ಜುನ. ತತಃ ಸಪ್ತಮ ಆಕೂತ್ಯಾಂ ರುಚೇರ್ಯಜ್ಞೋ ಅಭ್ಯಜಾಯತ ಸಾಮಾಧ್ಯೈ ಸುರಗಣೈ ಅಪಾತ್ ಸ್ವಯಂಭುವಂತರಂ. ತತಃ ಸಪ್ತಮೇ, ಏಳನೇ ರೂಪ ಯಾವುದು ಅಂದರೆ, ಅಥವಾ ಸಪ್ತಮಃ ಆರನೇದವನಾಗಿ, ಆಕೂತ್ಯಾಂ ರುಚೇಹೇ ಯಜ್ಞೋ ಅಭ್ಯಜಾಯತ. ರುಚೇಹೇ ರುಚಿ ಪ್ರಜಾಪತಿಯಿಂದ ಆಕೂತ್ಯಾಂ, ಆಕೂತಿ ದೇವಹೂತಿ ಪ್ರಸೂತಿ, ಮೂರು ಜನ ಸ್ವಯಂಭವ ಮನುವಿನ ಮಕ್ಕಳು. ಅಲ್ಲಿ ಆಕೂತಿ ದೇವಿಯಲ್ಲಿ ಅಜ ಅಭ್ಯಜಾಯತ ಅವತಾರವನ್ನು ಮಾಡಿದ. ಸಹ ಯಾಮಾದ್ಯೈಹಿ, ಯಾಮರು ಮೊದಲಾದವರೇನಿದ್ದಾರೆ ಅವರಿಂದ, ಸುರಗಣೈಹಿ ದೇವತೆಗಳ ಗುಂಪು, ಯಾಮ ಅಂತ ಒಂದು ಗುಂಪು, ಅವರೇ ಮೊದಲಾದ ಸುರಗಣ ಗುಂಪಿನಿಂದಲೂ ಕೂಡಿದವನಾಗಿ, ಅಪಾತ್ ಸ್ವಯಂಭೂವಂತರ, ಸ್ವಯಂಭೂ ಮನ್ವಂತರವನ್ನ ಪಾಲಿಸಿದ. ಸ್ವಯಂಭೂ ಮನ್ವಂತರವನ್ನ ಪಾಲನೆ ಮಾಡಿದ ರೂಪ ಯಜ್ಞರೂಪ. ತತಃ ಸಪ್ತಮ ಆಕೂತ್ಯಾಂ ಋಚೇರಿ ಯಜ್ಞೋ ಅಭ್ಯಜಾಯಿತ. ವಿಷ್ಣು ಸಹಸ್ರನಾಮದಲ್ಲಿ ಯಜ್ಞೋ ಯಜ್ಞಭೃದ್ಯಗ್ನಿ ಬರುತ್ತಲ್ಲ, ಯಜ್ಞರೂಪ. ಈಶಾವಾಸ್ಯದ ಪ್ರತಿಪಾದ್ಯ ರೂಪ ಯಾವುದು? ಯಜ್ಞರೂಪನೆ. ಯಜ್ಞ ಅಂತಕ್ಕಂತಹ ಒಂದು ರೂಪ, ಅದರಲ್ಲಿ ಆ ರೂಪದ ವಿಷಯ ಹೇಳ್ತಾರೆ. ಜಾತಸ್ಸ ಯಜ್ಞೋ ನಾಮ್ನಾ ಯಾಮ ಆದ್ಯಾಹ ಏಷಾಂತೆ ತಥಾ ತೈಹಿ ಸುರಗಣೈಹಿ ಸಹ ಸ್ವಯಂಭೂ ಮನ್ವಂತರಮಪಾತ್ ಅರಕ್ಷದಿತ್ಯನ್ವಯ ಪ್ರತಿಮನ್ವಂತರಂ ದೇವಾನಾಂ ನಾಮಭೇದಾತ್ ಯಾಮ ಇತ್ಯುಕ್ತಂ. ದೇವತೆಗಳ ಗುಂಪು ಯಾಮ ಅಂತೇಳಿ, ದೇವತೆಗಳ ಹೆಸರು ಕೂಡ ಕಲ್ಪಕ್ಕೆ ತಕ್ಕಂತೆ ಚೇಂಜ್ ಆಗುತ್ತೆ, ಅದಕ್ಕೆ ಯಾಮಾಹ ಅಂತ ಆ ಕರೀತಾ ಇದ್ರು. ಸ್ವಯಂಭೂ ಮನ್ವಂತರ ದೇವತೆಗಳು ಏನಂತ ಹೆಸರಿತ್ತಂತೆ? ಯಾಮರು ಅಂತ ಹೆಸರಿತ್ತು. ಆದ್ದರಿಂದ ಬೇರೆ ಯಾರೋ ಅಲ್ಲ, ಇವರು ದೇವತೆಗಳ ನಾಮಾಂತರ. ರೀಡರ್ ಅಂತಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಾರೆ ಕೆಲವು ಕಡೆಗೆ. ರೀಡರ್ ಅಂತಲೂ ಹೆಸರು ಅದೇ, ಲೆಕ್ಚರರು, ರೀಡರು, ಪ್ರೊಫೆಸರು, ಅಸಿಸ್ಟೆಂಟ್ ಪ್ರೊಫೆಸರು, ಪ್ರೊಫೆಸರು. ಆ ರೀತಿ ಸೀನಿಯರ್ ಲೆಕ್ಚರ್ ಬೇರೆ ಮಾಡಿ, ಹೆಸರು ಬೇರೆ ಮಾಡಿಬಿಟ್ಟಿದ್ದಾರೆ. ಏನೇ ಮಾಡಿದ್ರು ಕೂಡ ಕೇಳರು ಒಂದೇ, ಸಾಯ ಕಲ್ಪಕ್ಕೆ ಹೆಸರು ಚೇಂಜ್ ಇರುತ್ತೆ ಅಂತ ಹೇಳಿದರು. ಹೌದು, ಅಲರ್ಕನಿಗೆ ಪ್ರಹ್ಲಾದಾದಿಗಳಿಗೆ ಉಪದೇಶ ಮಾಡಿದ ರೂಪ. ನರಸಿಂಹ ರೂಪವನ್ನು ಕಂಡಿದ್ದು ಪ್ರಹ್ಲಾದ. ಮುಂದೊಂದು ಕಾಲಕ್ಕೆ ಯಾರು ವಿಶೇಷ ಉಪದೇಶ ಹೊಂದಿದ್ದು? ದತ್ತಾತ್ರೇಯ. ಅದು ವಿಶೇಷ ಅಂಶ ಇದು. ದತ್ತಾತ್ರೇಯ ರೂಪದಿಂದ ಪ್ರಹ್ಲಾದ ಉಪದೇಶ ಹೊಂದಿದ ಎಂಬುದು ಬಹಳ ವಿಶೇಷ ಅಂಶ. ಅಷ್ಟಮೋಮೇರು ದೇವ್ಯಾಂತೂ ನಾಭೇರ್ಜಾತ ಉರು ಕ್ರಮ ದರ್ಶಯತ್ವ ದರ್ಶಯತ್ವರ್ತ್ಮಧೀರಾಂ ಸರ್ವಾಶ್ರಮ ನಮಸ್ಕೃತಂ. ಅದಾಲಿಗೆ ನಾಳೆ ದಿವಸ ಅದನ್ನು ಓದೋಣ. ಅದನ್ನು ಯಾವುದೀಗ ನಾವು ಋಷಭ ರೂಪ ಇದೆ, ನಾಭಿಯಿಂದ ಅವತಾರ ಮಾಡಿದ ರೂಪ ಅಂದರೆ ಋಷಭ ರೂಪ. ಇದು ನಾಭೇರ್ಜಾತ ಅಂದರೆ ನಾಭಿಯಿಂದ ಹುಟ್ಟಿದ ಅಂತೇಳಿ ಆ ರೀತಿ ಅರ್ಥ ಮಾಡಬಾರ್ದಷ್ಟು. ಯಾಮ ಅಂದರೆ ದೇವತೆಗಳ ಹೆಸರು, ಯಾಮರು ಅಂದರೆ ದೇವತೆಗಳು ಅಂತ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತ ದೋಷಂ ಪ್ರಾಣಸ್ಯ ಸರ್ವ ಜಗತಿತ್ ಪರಮ